ವಿದ್ವಾಂಸರಾದ ವಿಜಯೇಂದ್ರಾಚಾರ್ಯರು ಮಧ್ವನವಮಿಯ ನಿಮಿತ್ತ ಆಚಾರ್ಯರ ಜೀವನ ಚರಿತ್ರೆಯ ಬಗ್ಗೆ ನೆನಪಿಸಿ ಆಚಾರ್ಯರ ಮೇಲೆ ಗೌರವಪೂರ್ವಕವಾದ ವಂದನೆಯನ್ನು ಸಲ್ಲಿಸುವುದಕ್ಕೆ ಅವಕಾಶವನ್ನು ಕಲ್ಪಿಸ್ತಾ ಇದ್ದಾರೆ ವಿಜಯೇಂದ್ರಾಚಾರ್ಯರಿಂದ ಉಪನ್ಯಾಸ.
ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಸಂಸಾರಾಸಾರ ಸಿಂಧೋರ್ಜನಿ ಮರಣ ಜರಾದ್ಯುರ್ಮಿಭಿರ್ಬಾಧಿತಾನಾಂ ದಾರಾಗಾರಾದಿ ಭಾರಾಃ ಕಿಮಿಹ ಸುಖಕರಾಃ ಪ್ರೇಮ ಪಾಶೈರ್ ನಿಬದ್ಧಾಃ ಕೃಷ್ಣ ಸತ್ಪಾದ ಪೋತಂ ಪ್ರದಿಶ ತದನಿಶಂ ಸತ್ಪತಾಕಂ ಸಕೇತುಂ ರಮ್ಯಂ ಕರ್ಮಂದಿ ಗಮ್ಯಂ ಭವಜಲದಿ ಭವತ್ಖೇದ ವಿಚ್ಛೇದ ಹೇತುಂ ಅಭ್ರಮಂ ಭಂಗರಹಿತಂ ಅಜಡಂ ವಿಮಲಂ ಸದಾ ಆನಂದತೀರ್ಥಮತುಲಂ ಭಜೇ ತಾಪತ್ರಯಾಪಹಂ ಹೃತಕುಸಮಯಚೋರಂ ಹಾರಿತಗಾಂಧಕಾರಂ ಶಮಿತಸಕಲತಾಪಂ ಸರ್ವಲೋಕೈಕದೀಪಂ ಸುಖವಿನುತಚರಿತ್ರಂ ಶುದ್ಧವಿದ್ಯಾಬ್ಧಿಮಿತ್ರಂ ನವನವಗುಣಸಾಂದ್ರಂ ನೌಮಿ ಮಧ್ವಾಖ್ಯಚಂದ್ರಂ. ಪರಮಪೂಜ್ಯ ಗುರುಗಳ ಅಡಿದಾವರೆಗಳಲ್ಲಿ ಸಾಷ್ಟಾಂಗ ಪ್ರಣಾಮಪೂರ್ವಕವಾಗಿ ವಂದಿಸ್ತಾ ವಿದ್ಯಾಪೀಠದಲ್ಲಿ ವಿಶೇಷವಾಗಿ ವಿದ್ಯೆ ನೀಡಿದ ನನ್ನ ಗುರುಗಳಾದ ಹರಿ ಆಚಾರ್ಯರಿಗೂ ನಮಿಸಿ ಎಲ್ಲ ಅಧ್ಯಾತ್ಮ ಬಂಧುಗಳಿಗೆ ವಂದಿಸ್ತಾ ವಿಶೇಷವಾದ ಒಂದು ಪುಣ್ಯದ ಮಹಾಪ್ರಚಯಕ್ಕೆ ನಮ್ಮನ್ನು ಶ್ರೀಪಾದಂಗಳವರು ಇಲ್ಲಿ ಕರೆದು ಕುರಿಸಿದ್ದಾರೆ. ಮಧ್ವಾಚಾರ್ಯರು ಅಂತಂದ್ರೆ ಯಾವುದೋ ದೂರದ ಯಾವುದೋ ಒಂದು ದಿನ ನೆನಪು ಮಾಡಿಕೊಳ್ಳಬೇಕಾದ ಒಬ್ಬ ಗುರುಗಳನ್ನ ಇವತ್ತೊಂದು ಸ್ಮರಣೆ ಮಾಡಿಕೊಂಡು ನಮ್ಮ ಕರ್ತವ್ಯವನ್ನು ಮುಗಿಸ್ತಾ ಇದ್ದೇವೆ ಎನ್ನುವ ಚಿಂತನೆ ಅಲ್ಲ. ಮಧ್ವಾಚಾರ್ಯರು ಅಂದ್ರೆ ಯಾರು? ನಾನು ಅವಾಗಲೇ ಹೇಳಿದೆ, ನಮ್ಮ ನರನಾಡಿಗಳಲ್ಲಿ ನಿಲ್ಲಿತು, ನಮಗೆ ನಿರಂತರ ಪ್ರಾಣವಾಯುವಾಗಿ ದೇಹದ ಅಸ್ತಿತ್ವಕ್ಕೆ ಕಾರಣೀಭೂತನಾದ ಮುಖ್ಯ ಪ್ರಾಣ ಆಂಜನೇಯ ಅಂತ ಏನು ಕರೀತೇವೆ. ಬುದ್ಧಿರ್ಬಲಂ ಯಶೋ ಧೈರ್ಯಂ ನಿರ್ಭಯತ್ವಂ ಅರೋಗತ ಅಜಾಡ್ಯಂ ವಾಕ್ಪಟತ್ವಂಚ ಹನುಮತ್ಸ್ಮರಣಾದ್ಭವೇತ ಅಂತ ನಮಗೆ ಕೊಟ್ಟಿರುವಂತಹ ಬುದ್ಧಿ ಬಲ ಕೀರ್ತಿ ವಾಕ್ಪಟತ್ವ ಆರೋಗ್ಯ ಪ್ರತಿಯೊಂದಕ್ಕೂ ನೇತಾರನಾದ ಅಂದ್ರೆ ತಾಯಿ ಗರ್ಭದಲ್ಲಿ ಧರಿಸಿದ ಮಕ್ಕಳಿಗೆ ಸ್ವಲ್ಪ ಆಹಾರವನ್ನು ಕೊಟ್ಟಾಳು, ಬೌದ್ಧಿಕವಾದ ಪ್ರಜ್ಞೆ, ದೈಹಿಕವಾದ ಬಲ, ಬೇಕಾದ ಕೀರ್ತಿ, ಬೇಕಾದ ಸಂಪತ್ತು, ಪ್ರತಿಯೊಂದನ್ನು ನಿತ್ಯ ಕೊಡುವ ತಾಯಿ ವಾಯುದೇವರು. ಆ ವಾಯುದೇವರ ಅವತಾರವೇ ಆನಂದ ತೀರ್ಥ ಭಗವತ್ಪಾದಾಚಾರ್ಯರು ಎಂದೋ 9 ತಿಂಗಳು ಗರ್ಭದಲ್ಲಿ ಧರಿಸಿದ ತಾಯಿಯ ಋಣವನ್ನ ಜನ್ಮಪೂರ್ತಿ ತೀರಿಸಲಿಕ್ಕೆ ಆಗೋದಿಲ್ಲ ಅಂತ ಶಾಸ್ತ್ರ ಹೇಳುತ್ತೆ. ನಿತ್ಯ ನಮ್ಮನ್ನ ಆಹಾರ ಕೊಟ್ಟು ರಕ್ಷಣೆ ಮಾಡುವ, ಬುದ್ಧಿ ಜ್ಞಾನ ಎಲ್ಲವನ್ನೂ ಕೊಟ್ಟು ರಕ್ಷಣೆ ಮಾಡುವ ತಾಯಿ ಆನಂದ ತೀರ್ಥ ಭಗವತ್ಪಾದಾಚಾರ್ಯರು. ಇಂಥ ತಾಯಿಯ ಬಗ್ಗೆ ನಿತ್ಯ ಸ್ಮರಣೆಯಲ್ಲಿ ಇರಬೇಕು. ನಾವು ಅವರನ್ನ ಸ್ಮರಣೆ ಮಾಡಿಕೊಳ್ತೇವೋ ಇಲ್ಲೋ, ಆಚಾರ್ಯರು ನಮ್ಮನ್ನ ಒಂದು ಕ್ಷಣಕಾಲ ಸ್ಮರಣೆ ಮಾಡಿಕೊಳ್ಳಿಲ್ಲ ಅಂದ್ರೆ ನಮ್ಮ ಶರೀರ ಹೆಣಾಗಿ ಬಿಡುತ್ತೆ. ಅಂದ್ರೆ ವಾಯುದೇವರು ನಮ್ಮ ಶರೀರದಿಂದ ಹೊರಗಡೆ ಬಂದ್ರೆ ಈ ಶರೀರವನ್ನ ಹೆಣ ಮೈಲಿಗೆ ಅಂತ ಕರೀತಾರೆ, ಮನೆಯೆಲ್ಲ ಮೈಲಿಗೆ, ಇಡೀ ಸಂಸಾರವೆಲ್ಲ ದುಃಖದ ವಾತಾವರಣದಲ್ಲಿ ಕೊಡುತ್ತೆ. ನಿತ್ಯ ನಮಗೆ ಚೈತನ್ಯವನ್ನು ಕೊಟ್ಟು ತಾಯಿಯಂತೆ ಇರತಕ್ಕಂತಹ ಆಚಾರ್ಯರ ಬಗ್ಗೆ ಇವತ್ತಿನ ಅವರ ವಿಶೇಷವಾದ ದಿನದಲ್ಲಿ ಸ್ಮರಣೆ ಮಾಡಿಕೊಳ್ಳುವಂತಹ ಯೋಗವನ್ನ ಎಲ್ಲ ಕಡೆ ವ್ಯಾಪಕವಾಗಿ ತತ್ವ ಪ್ರಚಾರವನ್ನ ಮಾಡಿ ನಿರಂತರ ಕಾರ್ಯಕ್ರಮಗಳ ಜೊತೆಯಲ್ಲೇ ಇರತಕ್ಕಂತಹ ಶ್ರೀಪಾದಂಗಳವರು ಅನುಕೂಲ ಮಾಡಿಕೊಂಡು ಬಂದಿದ್ದಾರೆ ಅಂದ್ರೆ ಇದು ಪುತ್ತೂರು ಜನತೆಯ ಮಹಾ ಸೌಭಾಗ್ಯ, ಅತ್ಯಂತ ಪುಣ್ಯದ ದಿವಸ ಅಂತ ನಾನು ಭಾವಿಸ್ತಾ ಇದ್ದೇನೆ. ಇಂಥ ಒಂದು ಪರ್ವಕಾಲದಲ್ಲಿ ನನಗೂ ಒಂದು ಅವಕಾಶ ಸಿಕ್ಕಿದ್ದು ಗುರುಗಳ ಕೃಪೆ ಅಂತ ಚಿಂತನೆ ಮಾಡ್ತಾ ಆಚಾರ್ಯರು ಜೀವನದಲ್ಲಿ ಏನು ನೀಡಿದ್ದಾರೆ, ಆಚಾರ್ಯರು ಅವತಾರ ಯಾಕೆ ಮಾಡಿದ್ದಾರೆ, ಆಚಾರ್ಯರ ಜೀವನದ ವೈಭವವನ್ನು ನಾವು ಯಾವ ಕ್ರಮದಲ್ಲಿ ಸ್ಮರಣೆ ಮಾಡಿಕೊಳ್ಳಬೇಕು ಅನ್ನುವುದನ್ನ ಸ್ವಲ್ಪ ಮುಂದೆ ಪ್ರಸ್ತಾಪ ಮಾಡ್ತಾ ಇದ್ದೇನೆ. ಮಧ್ವಾಚಾರ್ಯರು ಅವತಾರ ಮಾಡಿದ್ದು ಪಾಜಕ ಕ್ಷೇತ್ರದಲ್ಲಿ, ವಿಶೇಷವಾಗಿ ಪರಶುರಾಮ ಕ್ಷೇತ್ರ, ದುರ್ಗಾದೇವಿಯ ಅವತಾರದ ಭೂಮಿ ಅಂತಹ ಪಾಜಕ ಕ್ಷೇತ್ರದಲ್ಲಿ 14 ಲೋಕದ ಒಡೆಯನಾದ ಮುಖ್ಯ ಪ್ರಾಣ. ಎಲ್ಲ ಜಗತ್ತು ಒಂದು ಕಾಲದಲ್ಲಿ ಈ ವೈಚಾರಿಕ ಚಿಂತನೆಯಿಂದ ಜಾರಿ ಹೋಗಿತ್ತು. ಭೂಮಿ ಕೆಲವೊಮ್ಮೆ ಈ ದುಷ್ಟರ ಆಕ್ರಮಣಕ್ಕೆ ಬಲಿಯಾಗಿ ಕಕ್ಷೆಯನ್ನ ಜಾರಿ ಕೆಳಗೆ ಬಿದ್ದಿದೆಯಂತೆ. ಆದ್ರೆ ಕಲಿಯುಗದಲ್ಲಿ ಭೂಮಿ ಗಟ್ಟಿಯಾಗಿ ನಿಂತಿತ್ತು, ಆದ್ರೆ ಭೂಮಿಯಲ್ಲಿ ನಿಂತ ಮನುಷ್ಯರಿಗೆಲ್ಲ ವೈಚಾರಿಕ ಪ್ರಜ್ಞೆ ಜಾರಿ ಹೋಗಿತ್ತು. ಮನುಷ್ಯ ಯಾವಾಗ ದಡ್ಡತನದ ಅಂಚಿಗೆ ಹೋಗ್ತಾನೋ ಅದು ಒಂದು ಮರಣ ಅಂತ ಕರೆದಿದ್ದಾರೆ. ಇಂಥ ಮರಣ ಸನ್ನಿಹಿತ ಆದಾಗ ಬದುಕು ಸತ್ತಂತೆ ಪ್ರತಿಯೊಬ್ಬ ಜೀವರ ವ್ಯಕ್ತಿತ್ವ ಇದ್ದಾಗ ಅವರಿಗೊಂದು ಆರ್ಷ ಸಂಪ್ರದಾಯದ ವಾಣಿಗಳನ್ನು ಚೆನ್ನಾಗಿ ತಿಳಿಸಿ ಅದರ ಮೂಲಕ ಅವರ ಬದುಕನ್ನು ಉಜ್ವಲಗೊಳಿಸಲಿಕ್ಕೋಸ್ಕರ ಅವತಾರ ಮಾಡಿದ ಮಹಾನ್ ಪುರುಷ ಆನಂದ ತೀರ್ಥ ಭಗವತ್ಪಾದಾಚಾರ್ಯರು. ಮಧ್ವಾಚಾರ್ಯರು ಈ ಭೂಮಿಯಲ್ಲಿ ಅವತಾರ ಮಾಡಿ ಯಾವುದೇ ಸ್ವಾರ್ಥಗಳನ್ನು ತಾವು ಅಂಟಿಸಿಕೊಳ್ಳಿಲ್ಲ. ಪರೋಪಕಾರಕ್ಕೋಸ್ಕರ, ಜನಗಳ ಕಲ್ಯಾಣಕ್ಕೋಸ್ಕರ, ವೈಚಾರಿಕ ಪ್ರಜ್ಞೆಯ ಉನ್ನತಿಗೋಸ್ಕರ, ಭಾರತೀಯ ಮಣ್ಣಿನ ಗುಣವಾದ ವೇದ ಉಪನಿಷತ್ತುಗಳ ಪುನರುದ್ಧಾರಕ್ಕೋಸ್ಕರ ಅವತಾರ ಮಾಡಿದ ಅತ್ಯಂತ 14 ಲೋಕದ ದಿವ್ಯ ಚೇತನ, 14 ಲೋಕವನ್ನು ನಿಯಮನ ಮಾಡುವಂತಹ ಚೇತನ ವಾಯುದೇವರು ಅಂತ ಅವರ ಬಗ್ಗೆ ಇತಿಹಾಸ ಹೇಳ್ತಾ ಇದೆ. ಇಂಥ ವಾಯುದೇವರು ಭೂಮಿಯಲ್ಲಿ ಅವತಾರ ಮಾಡಿ ಪಾಜಕ ಕ್ಷೇತ್ರದಲ್ಲಿ ವಿಶೇಷವಾಗಿ ನಾರಾಯಣ ಮಧ್ಯಗೇಹ ಭಟ್ಟರ ಮಗನಾಗಿ, ವೇದವತಿ ನಾರಾಯಣ ಮಧ್ಯಗೇಹ ಭಟ್ಟ ದಂಪತಿಗಳಿಗೆ ಮಗನಾಗಿ ಅವತಾರ ಮಾಡಿದರು. ವಿಶೇಷವಾಗಿ ತಮ್ಮ ಕಾರ್ಯಕ್ಷೇತ್ರ ಅಂತ ಉಡುಪಿಯಲ್ಲಿ ಅಚ್ಯುತ ಪ್ರಜ್ಞೆಯಿಂದ ಸನ್ಯಾಸ ದೀಕ್ಷೆಯನ್ನು ಪಡೆದರು. ಸನ್ಯಾಸ ದೀಕ್ಷೆಯನ್ನು ಪಡೆದ ಮೇಲೆ ಆಸೇತು ಹಿಮಾಚಲ ವ್ಯಾಪಕವಾಗಿ ತತ್ವ ಪ್ರಚಾರಕ್ಕೋಸ್ಕರ ಕಟಿಬದ್ಧರಾಗಿ ನಿಂತರು. ಯಾರ ಮನೆಯ ಆಡಂಬರದ ಉಪಹಾರಗಳು ಅವರಿಗೆ ಬೇಕಾಗಿರಲಿಲ್ಲ, ಅಥವಾ ತಮ್ಮ ಹೊಟ್ಟೆಗೋಸ್ಕರ ಕಂಗಾಲಾಗಿ ಅಯ್ಯೋ ನನ್ನ ಹೊಟ್ಟೆ ತುಂಬಿಸಿಕೊಳ್ಳುವುದು ಹೇಗೆ ಅಂತ ಸಂಚಾರ ಮಾಡಿದವರಲ್ಲ. 14 ಲೋಕಕ್ಕೆ ಆಹಾರ ಕೊಡುವ ವಾಯುದೇವರಿಗೆ ಹೊಟ್ಟೆ ಹಸಿವಿರಲಿಲ್ಲ. ಇದನ್ನು ಕೇಳಿದ್ರೆ ನಮಗೆ ಆಶ್ಚರ್ಯವಾಗುತ್ತೆ. ಬಾಯಾರಿಕೆ ಇರಲಿಲ್ಲ, ಭಯಗಳಿರಲಿಲ್ಲ, ಚಿಂತೆಗಳಿರಲಿಲ್ಲ. ಇದು ಎಲ್ಲದಕ್ಕೂ ಮುಂದಿನ ಜಗತ್ತಿನ ಚಿಂತೆಗಳನ್ನು ಹೇಗೆ ಪರಿಹಾರ ಮಾಡಬೇಕು, ಭಯಗಳನ್ನು ಹೇಗೆ ಪರಿಹಾರ ಮಾಡಬೇಕು, ಜಗತ್ತಿನ ಶ್ರೇಯಸ್ಸು ಯಾವ ಕ್ರಮದಲ್ಲಿ ನಡೆಯಬೇಕು, ಇದು ಎಲ್ಲವನ್ನು ತಮ್ಮ ವೈಚಾರಿಕ ಪ್ರಜ್ಞೆಯಿಂದ ಬಹಳ ಚೆನ್ನಾಗಿ ಕಂಡುಕೊಂಡು ತಿಳಿ ಹೇಳಿದ ಮಹಾನುಭಾವರು ಆನಂದ ತೀರ್ಥರು. ಅವರ ಬಗ್ಗೆ ಕೆಲವೊಂದು ದೃಷ್ಟಾಂತಗಳನ್ನ ನಿಮಗೆ ಹೇಳಬೇಕು ಅಂತ ಯೋಚನೆ ಮಾಡಿದ್ದೇನೆ. ಕೆಲವೊಂದು ಇವತ್ತಿನ ವಿಜ್ಞಾನವಾದಕ್ಕೆ ಹತ್ತಿರವಾಗುವಂತಹ ವ್ಯವಸ್ಥೆಯನ್ನು ಮಾಡಿಕೊಟ್ಟವರು ಆನಂದ ತೀರ್ಥ ಭಗವತ್ಪಾದಾಚಾರ್ಯರು. ಯಾವುದೇ ಋಷಿಗಳನ್ನು ತೆಗೆದುಕೊಳ್ಳಿ ಅಥವಾ ಆಚಾರ್ಯರಂತಹ ಮಹಾನ್ ವ್ಯಕ್ತಿಗಳನ್ನು ತೆಗೆದುಕೊಳ್ಳಿ, ಅವರಿಗೆ ಏನು ಮಾತನಾಡಬೇಕಾದರೂ, ಏನು ಕ್ರಿಯೆಯನ್ನು ಮಾಡಬೇಕಾದರೂ ನಿಯಂತ್ರಣ ಇದೆ. ಯಾವ ಮಾತಿನಿಂದ ಮುಂದಿನ ಸಮಾಜಕ್ಕೆ ಯಾವ ಪರಿಣಾಮ ಆಗುತ್ತೆ ಅಂತ ಯಾರಿಗೆ ಗೊತ್ತಿದೆ? ಯಾರ ಕೃತಿಗಳಲ್ಲಿ ಮುಂದಿನ ಸಮಾಜಕ್ಕೆ ಹಿತಚಿಂತನೆ ಅಡಕವಾಗಿದೆ ಅವರನ್ನೇ ಸರ್ವಜ್ಞರು ಅಂತ ಕರೆಯುವುದು. ಬಹುತೇಕ ಆಚಾರ್ಯರು ಆಡಿದ ಮಾತುಗಳೆಲ್ಲ ಮಂತ್ರದ ಶಕ್ತಿಯಾಗಿದೆ ಜಗತ್ತಿಗೆ. ಆಚಾರ್ಯರು ಮಾಡಿದ ಪ್ರತಿಯೊಂದು ಕ್ರಿಯೆಗಳೆಲ್ಲ ಈ ರಾಮರಾಜ್ಯದ ಪ್ರಜೆಗಳಿಗೆ ಆದರ್ಶವಾದ ನೀತಿಗಳನ್ನು ತಿಳಿಸಿಕೊಟ್ಟಿದೆ. ಅಂತಹ ಅನೇಕ ಪವಾಡಗಳನ್ನ ಆಚಾರ್ಯರು ಮಾಡಿದ್ದಾರೆ. ಪವಾಡಗಳು ಆಚಾರ್ಯರ ವ್ಯಕ್ತಿತ್ವದ ನಿರೂಪಣೆಗೆ ಒಂದು ಸಾಕ್ಷಿಯಾದರೆ, ಮುಂದಿನ ಸಮಾಜದ ಪರಿವರ್ತನೆಗೂ ಸಾಕ್ಷಿಯಾಗಿದೆ ಆಚಾರ್ಯರ ಅನೇಕ ಮಾತುಗಳು. ನೋಡಿ, ಆಚಾರ್ಯರ ಕಾಲ ಅನ್ನೋದು ತುಂಬಾ ಹಿಂದೆ, ಈಗಾಗಲೇ 750 ವರ್ಷಕ್ಕಿಂತ ಹಿಂದಿನ ಮಾತು ಆಚಾರ್ಯರ ಅವತಾರ ಮಾಡಿದ ಕಾಲ. ಇವತ್ತಿನ್ನೂ ವಿಜ್ಞಾನ ಯುಗ ಬೆಳೀತಾ ಒಂದು 40-50 ವರ್ಷ ಆಗಿರಬಹುದು. ಇಂತಹ ಮೋಟಾರ್ ಬೈಕ್ಗಳು ಅಥವಾ ಈ ಮೊಬೈಲ್ ಅಥವಾ ಈ ಟಿವಿ, ಇಂತಹ ವಿಜ್ಞಾನ ಯುಗ ವಿಮಾನಗಳು, ಇಂತಹ ಹಾರಾಟದ ವಿಜ್ಞಾನದ ವ್ಯವಸ್ಥೆಗಳನ್ನು ಕಂಡು ಒಂದು 40-50 ವರ್ಷ ಆಗಿರಬಹುದು. ಅದಕ್ಕಿಂತ ಮೊದಲು ಜನಜೀವನಗಳು ಹೇಗಿತ್ತು? ಮಧ್ವಾಚಾರ್ಯರು ಅಂತಹ ಸಮಯದಲ್ಲಿ ಯಾವ ಕ್ರಮದ ತಮ್ಮ ದೈಹಿಕವಾದ ಆ ಸ್ವಾಸ್ಥ್ಯವನ್ನು ಕಾಪಾಡಿಕೊಂಡು ಅದರ ಜೊತೆಗೆ ಬೌದ್ಧಿಕ ವಿಚಾರಗಳನ್ನು ಜಗತ್ತಿಗೆ ನೀಡಿದ್ರು? ಇದೆಲ್ಲವನ್ನು ಆಚಾರ್ಯರ ಕುರಿತು ಒಂದು ಚಾರಿತ್ರಿಕವಾದ ಗ್ರಂಥ ಸುಮಧ್ವ ವಿಜಯ ಅಂತ, ಆ ಗ್ರಂಥದಲ್ಲಿ ವಿಶೇಷವಾಗಿ ನಿರೂಪಣೆಯನ್ನು ಮಾಡಿದ್ದಾರೆ. ಮಧ್ವಾಚಾರ್ಯರು ಸನ್ಯಾಸಿಗಳಾದರು, ಅನೇಕ ವೈಚಾರಿಕ ಪ್ರಜ್ಞೆಗಳನ್ನೆಲ್ಲ ನಿರಾಕರಣೆ ಮಾಡಿದರು. ಮಧ್ವಾಚಾರ್ಯರು ಖಂಡನೆ ಮಾಡಲಿಕ್ಕೆ ಬಂದರು, 10 ಜನ ಬಂದರು ಖಂಡನೆ ಮಾಡಿದ್ರು. ಹಾಗೆ ಮಧ್ವಾಚಾರ್ಯರು ಖಂಡನೆ ಮಾಡಿದ್ರಲ್ಲ, ಮಧ್ವಾಚಾರ್ಯರು ವೇದಾಂತವನ್ನು ತಿಳಿಸಿಕೊಟ್ಟ ಕ್ರಮ ಹೇಗೆ ಅಂದ್ರೆ, ನೋಡಿ, ಯಾವುದಾದ್ರೂ ಅನುಭವಕ್ಕೆ ಬರಬೇಕು, ಶಾಸ್ತ್ರದಲ್ಲಿ ಹೇಳಿರಬೇಕು. ಶಾಸ್ತ್ರದಲ್ಲಿ ಹೇಳಿರತಕ್ಕಂತಹ ವಿಚಾರ ಅದು ಅನುಭವಾರೂಢ ಆದಾಗ ಅದನ್ನ ಪ್ರಾಮಾಣಿಕ ಅಂತ ಕರೆಯಬಹುದು. ನಿಮ್ಮ ಅನುಭವಕ್ಕೆ ಬಂತು ಅಂದ ತಕ್ಷಣ ಅನುಭವ ಪ್ರಾಮಾಣಿಕ ಆಗಬೇಕಾಗಿಲ್ಲ, ಅದು ಅನುಭವ ಹೌದಲ್ಲೋ ಅಂತ ವಿಚಾರ ಮಾಡಬೇಕಾಗುತ್ತೆ. ಶಾಸ್ತ್ರದಲ್ಲಿ ನಿಖರವಾಗಿ ಇದೆ, ಅನುಭವಕ್ಕೂ ಬರ್ತಾ ಇದೆ, ಅದನ್ನ ಪ್ರಾಮಾಣಿಕ ಅಂತ ಹೇಳಬೇಕು. ಯಾವುದರ ಬಗ್ಗೆಯೂ ಒಂದು ಆಗ್ರಹ ಅನ್ನುವ ಚಿಂತನೆಯೇ ಮಧ್ವಾಚಾರ್ಯರ ಹೃದಯದಲ್ಲಿ ಇಲ್ಲ. ಯಾರೋ ಶಂಕರಾಚಾರ್ಯರ ಮತದವರಿದ್ದಾರೆ, ರಾಮಾನುಜ ಮತದವರಿದ್ದಾರೆ, ಅವರನ್ನ ಖಂಡನೆ ಮಾಡಬೇಕು, ಅದಕ್ಕೋಸ್ಕರ ನಾನು ಬಂದಿದ್ದೇನೆ ಅಂತ ಆಗ್ರಹ ಇಲ್ಲ. ಪ್ರಾಮಾಣಿಕವಾದ ವಿಚಾರವನ್ನ ಸಜ್ಜನರಿಗೆ ತಿಳಿಸಿಕೊಡಬೇಕು. ಇನ್ನು ಮುಂದಿನ ಸಮಾಜವೂ ಕೂಡ ಇನ್ನೊಬ್ಬ ಸಿದ್ಧಾಂತಿ ಬರಬಹುದು, ಏನೋ ಒಂದು ವಿಚಾರವನ್ನು ಹೇಳಬಹುದು, ಆ ವಿಚಾರದಿಂದ ಲಂಪಟರಾಗಬಾರದು, ಅವರ ವೈಚಾರಿಕ ಪ್ರಜ್ಞೆ ಜಾರಿ ಹೋಗಬಾರದು. ನೋಡಿ, ಸತ್ಯವಾದ ಒಂದು ವ್ಯವಸ್ಥೆಯನ್ನು ನಿಮಗೆ ತಿಳಿಸಿಕೊಡ್ತೇನೆ ಅಂತ ಮಧ್ವಾಚಾರ್ಯರು ಪ್ರವಚನವನ್ನು ಮಾಡ್ತಾ ಸಾಮಾನ್ಯರಾದ ವ್ಯಕ್ತಿಗಳಿಗೂ, ಗ್ರಾಮದ ವ್ಯಕ್ತಿಗಳಲ್ಲಿ ವಾಸ ಮಾಡುವಂತಹ ಪ್ರತಿಯೊಬ್ಬ ಸಾಮಾನ್ಯರಿಗೂ ಕೂಡ, ದೇವರನ್ನ ನಂಬಿ. ಈ ಮಣ್ಣಿನ ಗುಣ ಅದು, ಒಂದು ಶರೀರ ಅಂತ ಇದೆ, ಶರೀರದ ಒಳಗಡೆ ಒಂದು ಚೇತನ ಅಂತ ಇದೆ, ಆ ಚೇತನವನ್ನು ನಿಯಮನ ಮಾಡತಕ್ಕಂತಹ ಒಂದು ಪರಮಚೇತನ ಇದೆ. ಇಷ್ಟನ್ನು ಅರ್ಥ ಮಾಡಿಕೊಳ್ಳಿ. ನಮಗೆ ಈ ವ್ಯತ್ಯಾಸ ಗೊತ್ತಿಲ್ಲ ನೋಡಿ. ಯಾರಾದ್ರೂ ನಿನ್ನ ಮುಖ ಕೋತಿ ಆಗಿದೆ ಅಂದ್ರೆ ನೀನು ನಾಯಿ ಆಗಿದೆ ಅಂತ ನಾವು ಬೈದು ಬಿಡ್ತೇವೆ. ಯಾಕೆಂದ್ರೆ ಶರೀರವೇ ನಾನು ಅನ್ನುವ ಭ್ರಮೆ ನಮಗಿದೆ. ಮಧ್ವಾಚಾರ್ಯ ಹೇಳಿದ್ರು, ಶರೀರ ಪಂಚಭೂತಗಳ ಸಂಬಂಧವುಳ್ಳದ್ದು, ಅದರ ಒಳಗಡೆ ಆತ್ಮ ಇದ್ದಾನೆ. ನೋಡಿ, ಒಬ್ಬ ಮನುಷ್ಯ ಹುಟ್ಟಿದ ತಕ್ಷಣ ಅವನನ್ನ ಒಂದು ಗಂಡು ಅಥವಾ ಹೆಣ್ಣು ಅಂತ ಗಮನಿಸ್ತಾರೆ. ಈ ಶರೀರ ಗಂಡೋ ಹೆಣ್ಣೋ ವಿಚಾರ ಮಾಡಿ. ಶರೀರ ಅನ್ನೋದು ಪಂಚಭೂತಗಳ ಸಂಬಂಧದಿಂದ ನಿರ್ಮಾಣವಾದದ್ದು. ಪಂಚಭೂತವನ್ನ ಜಡ ಅಂತ ಕರೆದಿದ್ದಾರೆ, ಅದನ್ನು ನಪುಂಸಕಲಿಂಗದಿಂದ ಕರೆದಿದ್ದಾರೆ ಈ ಪಂಚಭೂತಗಳ ಮಣ್ಣನ್ನ. ವಾಸ್ತವಿಕವಾಗಿ ಶರೀರವೂ ಹಾಗೆ, ಚೇತನದ ಸಂಬಂಧ ಹೊರಗೆ ಬಂದ ಮೇಲೆ ಶರೀರವನ್ನ ಜಡ ಅಂತ ಕರೀತಾರೆ, ನಪುಂಸಕಲಿಂಗದಿಂದ ಕರೀತಾರೆ. ಆದರೆ ಹುಟ್ಟಿದ ಮಕ್ಕಳಿಗೆ ನಪುಂಸಕಲಿಂಗ ಅಂತ ಕರೆಯೋದಿಲ್ಲ, ಒಂದು ಪುಂ ಅಥವಾ ಸ್ತ್ರೀ ಅಂತ ಕರೀತಾರೆ. ಹಾಗಾದ್ರೆ ಪಂಚಭೂತಗಳಲ್ಲಿ ಇಲ್ಲದೇ ಇರತಕ್ಕಂತಹ ಪುಂಸ್ತ್ವ ಅಥವಾ ಸ್ತ್ರೀತ್ವ ಇದು ಹೇಗೆ ಬಂತು ಜೀವರಿಗೆ? ಈ ವಿಚಾರದ ಕೋನದಲ್ಲೇ ಮಧ್ವಾಚಾರ್ಯ ತಿಳಿಸಿಕೊಡ್ತಾರೆ, ಪಂಚಭೂತಗಳ ಮಣ್ಣಿನಿಂದ ಆದದ್ದು ಈ ಶರೀರ. ಶರೀರದ ಒಳಗಡೆ ಆ ಚೇತನದ ಸಂಬಂಧ ಬಂದಾಗ, ಗಂಡು ಚೇತನದ ಸಂಬಂಧ ಇದ್ದಾಗ ಇದನ್ನು ಗಂಡು ಅಂತ ಕರೀತಾರೆ, ಹೆಣ್ಣು ಚೇತನದ ಸಂಬಂಧ ಬಂದಾಗ ಇದು ಹೆಣ್ಣು ಅಂತ ಕರೀತಾರೆ. ಗಂಡು ಹೆಣ್ಣು ಅನ್ನುವುದು ಈ ಪಂಚಭೌತಿಕವಾದ ಜಗತ್ತಿನಲ್ಲಿ ಇಲ್ಲ, ಒಂದು ಚೇತನ ಅಂತ ಇದೆ ವ್ಯವಸ್ಥೆ. ಅದರ ಹಿನ್ನೆಲೆಯಲ್ಲಿ ಈ ಶರೀರವನ್ನ ಗಂಡು, ಈ ಶರೀರವನ್ನ ಹೆಣ್ಣು ಅಂತ ಕರೀತಾರೆ. ಎಂಥ ಇದೊಂದು ವೈಚಾರಿಕ ಪ್ರಜ್ಞೆ! ನೀವು ಆಲೋಚನೆ ಮಾಡಿ ನೋಡಿ, ಯಾವುದೇ ಒಂದು ಜಡ ಪದಾರ್ಥವನ್ನ ಹೆಣ್ಣು ಅಥವಾ ಗಂಡು ಅಂತ ಕರೆಯುವ ಪದ್ಧತಿ ಇಲ್ಲ. ಅಂತಹ ಪದ್ಧತಿ ಈ ಶರೀರಕ್ಕಿದೆ ಅಂದ್ರೆ ಇಲ್ಲೊಂದು ಚೇತನ ಇದೆ ಎಂದ ಅರ್ಥ. ಹೀಗೆ ಮಧ್ವಾಚಾರ್ಯರು ಈ ಶರೀರ ಬೇರೆ, ಈ ಚೇತನ ಬೇರೆ ಅಂತ ತಿಳಿಸಿಕೊಟ್ರು. ಯಾರಿಗಾದ್ರೂ ಒಂದು ಸಭೆಯಲ್ಲಿ ಕೂತಾಗ ನಿನ್ನ ಹೆಸರೇನು ಅಂತ ಕೇಳಿದ್ರೆ ಅವನ ಸಹಜವಾದ ಕ್ರಿಯೆ ಹೇಗೆ ಹೋಗುತ್ತೆ ಅಂದ್ರೆ, ಯಾರ ಹೆಸರು ಕೇಳಿದೆ ಅಂತ ಗೊತ್ತಾಗೋದಿಲ್ಲ, ಪಕ್ಕ ಗೊತ್ತಾಗೋದಿಲ್ಲ. ಅವ್ರೇನು ಹೇಳ್ತಾರೆ, ನನ್ನ ಹೆಸರು ಕೇಳಿದ್ರ? ನನ್ನ ಹೆಸರು ಕೇಳಿದ್ರ ಅಂತ ತಲೆ ಯಾಕೆ ಮುಟ್ಟುವುದಿಲ್ಲ? ಯೋಚನೆ ಮಾಡಿ ಒಂದು ಕ್ಷಣ. ನನ್ನ ಹೆಸರ, ಆಟೋಮೆಟಿಕ್ ಕೈ ಎದೆಯ ಭಾಗಕ್ಕೆ ಹೋಗುತ್ತೆ. ನಮ್ಮ ಉಪನಿಷತ್ ಹೇಳುತ್ತೆ, ಹೃದಿಕೇಶ ಆತ್ಮ, ಆತ್ಮ ಇರುವವನು ಹೃದಯದ ಮಧ್ಯಭಾಗದಲ್ಲಿ. ನಮ್ಮ ಕೈ ಹೋಗುವುದು ಏನು ಕೆಲಸ ಮಾಡಬೇಕಾದ್ರೂ ನಾನು ಮಾಡ್ತೇನೆ, ಯಾಕೆ ಇಲ್ಲಿ ಮುಟ್ಟುತ್ತಾನೆ? ಅಂದ್ರೆ ನಮ್ಮ ಈ ವ್ಯವಹಾರದಲ್ಲಿ ಅಧ್ಯಾತ್ಮದ ವ್ಯವಸ್ಥೆ ಇದೆ, ಸಹಜವಾಗಿ ಅಂತಹ ಚಿಂತನೆಗಳು ನಮ್ಮ ವ್ಯವಹಾರದಲ್ಲಿ ಬಂದು ಹೋಗಿದೆ. ಆತ್ಮ ಒಬ್ಬ ಇದ್ದಾನೆ. ಆ ದೃಷ್ಟಿಯಿಂದ ಮಧ್ವಾಚಾರ್ಯ ಹೇಳಿದ್ರು, ಶರೀರ ಬೇರೆ ಇದೆ, ಇದರ ಒಳಗಡೆ ಒಂದು ಚೇತನ ಅನ್ನುವ ಬೇರೆ ಇದ್ದಾನೆ. ಅದಾದ್ಮೇಲೆ ಹೇಳಿದ್ರು, ಈ ಚೇತನ ಅಂದ್ರೆ ಅಸ್ವತಂತ್ರ, ಅವನಿಗೆ ಬೇಕಾದ ಸುಖವನ್ನು ಯಾವಾಗಲೂ ಪಡಿಲಿಕ್ಕಾಗಲ್ಲ, ಅವನಿಗೆ ಬೇಡವಾದ ದುಃಖವನ್ನು ಪರಿಹಾರ ಮಾಡಿಕೊಳ್ಳಿಕ್ಕಾಗಲ್ಲ. ಅದಕ್ಕೋಸ್ಕರ ಸರ್ವಾತ್ಮನ ನೀನು ದೇವರನ್ನ ಶರಣು ಹೊಕ್ಕು. ನಿನಗಿಂತ ಶ್ರೇಷ್ಠನಾದ ಈ ಸಮಸ್ತ ಜಗತ್ತನ್ನು ನಿರ್ಮಾಣ ಮಾಡಿದ ಒಬ್ಬ ಪರಮಾತ್ಮ ಅಂತ ಇದ್ದಾನೆ, ಆ ಪರಮಾತ್ಮನನ್ನ ನೀನು ಹೊಂದಬೇಕು. ಈ ದೇವರು ಅಂತ ಹೊಂದಬೇಕು ಅಂದಾಗ ದೇವರು ಅಂದ್ರೆ ಯಾರು? ವಿಷ್ಣು ಅಂತ ಇಟ್ಟುಕೊಳ್ಳಿ. ಈಗ ವಿಷ್ಣು ಅಂತ ಹೇಳಿದಾಗ ಇನ್ನು ಇತರ ದೇವತೆಗಳ ವ್ಯವಸ್ಥೆ ಏನು? ಬಹಳ ಸಮಸ್ಯೆ ಬಂತು. ರುದ್ರದೇವರಿದ್ದಾರೆ, ಇಂದ್ರದೇವರಿದ್ದಾರೆ, ಚಂದ್ರದೇವರಿದ್ದಾರೆ. ಮಧ್ವಾಚಾರ್ಯ ಹೇಳಿದ್ರು, ಸರ್ವೋತ್ತಮನಾದ ಪರಮಾತ್ಮನ ಕಿಂಕರನಾದ ತುಂಬಾ ಮಂದಿ ದೇವತೆಗಳಿದ್ದಾರೆ, ಋಷಿಗಳಿದ್ದಾರೆ, ಗಂಧರ್ವರಿದ್ದಾರೆ, ಮನುಷ್ಯರಿದ್ದಾರೆ, ಚಕ್ರವರ್ತಿಗಳಿದ್ದಾರೆ, ಪ್ರತಿಯೊಬ್ಬರಿಗೂ ಒಂದೊಂದು ಸ್ಥಾನ ಇದೆ. ಇದಕ್ಕೋಸ್ಕರ ಮೊದಲು ತಾರತಮ್ಯ ಅಂದ್ರೆ ಅರ್ಥ ಮಾಡಿಕೊಳ್ಳಿ. ಮತ್ತೆ ತಲೆ ಕೆಡ್ತು ಪರವಾದಿಗಳಿಗೆಲ್ಲ, ಏನು ಮಧ್ವಾಚಾರ್ಯರು ತಾರತಮ್ಯ ಹೇಳ್ತಾರೆ? ಇವತ್ತು ಒಂದು ದೊಡ್ಡ ಪ್ರಮಾಣದಲ್ಲಿ ನಿಂದನೆ ಇದೆ ಮಾಧ್ವರಿಗೆ. ಮಧ್ವಾಚಾರ್ಯರು ತಾರತಮ್ಯ ಹೇಳಿದ್ರು, ಅಲ್ಲಿಯ ತನಕ ಯಾವ ಮತಾಚಾರ್ಯರು ತಾರತಮ್ಯ ಹೇಳಿಲ್ಲ. ಈ ಮಧ್ವಾಚಾರ್ಯರು ಬಂದು ಬೇಡವಾದ ತಾರತಮ್ಯವನ್ನು ಹೇಳಿದ್ರು. ನೋಡಿ, ನಮಗೆ ಯಾಕೆ ಮಧ್ವಾಚಾರ್ಯರ ಬಗ್ಗೆ ಈ ರೀತಿಯಾದ ಒಂದು ವಚನ ಪ್ರಚಾರ ಆಗಿದೆ ಅಂದ್ರೆ, ಬಹುತೇಕ ಯಾರಿಗೂ ಈ ತಾರತಮ್ಯ ಅನ್ನುವ ಶಬ್ದದ ಅರ್ಥವೇ ಗೊತ್ತಾಗಿಲ್ಲ. ತಾರತಮ್ಯ ಅಂದ್ರೆ ನಾವೇನ್ ತಿಳ್ಕೊಂಡಿದ್ದೇವೆ, ಅವನಿಗೊಂದು ಇವನಿಗೊಂದು ಮಾಡುವುದನ್ನ ತಾರತಮ್ಯ ಅಂತ ತಿಳ್ಕೊಂಡಿದ್ದೇವೆ. ಮಧ್ವಾಚಾರ್ಯರು ಈ ಅರ್ಥದಲ್ಲಿ ತಾರತಮ್ಯ ಅಂತ ಹೇಳಲೇ ಇಲ್ಲ. ಮಧ್ವಾಚಾರ್ಯರ ತಾರತಮ್ಯ ಅನ್ನುವ ಶಬ್ದಕ್ಕೆ ಅವರವರಿಗೆ ಇಷ್ಟವಾದ ಸ್ಥಾನವನ್ನ ಹೊಂದಿಸುವುದು ಅಂತ ಅರ್ಥ, ಸ್ಥಾನ ಪ್ರಾಪ್ತಿ ಅಂತ ಅರ್ಥ. ಈಗ ಒಂದು ತಾರತಮ್ಯ ಇಲ್ಲೇ ತೋರಿಸಿಕೊಡ್ತೇನೆ. ಗುರುಗಳು ಮೇಲೆ ಕೂತಿದ್ದಾರೆ ಮಂಚದಲ್ಲಿ, ನೀ ಸ್ತ್ರೀಯರೆಲ್ಲ ಈಚೆ ಕೂತಿದ್ದೀರಿ, ಪುರುಷರೆಲ್ಲ ಇಲ್ಲೇ ಕೂತಿದ್ದೀರಿ, ಯಾಕೆ ಅಂತ ಪ್ರಶ್ನೆ ಕೇಳಿದ್ರೆ ನೀವೇನು ಉತ್ತರ ಕೊಡ್ತೀರಿ? ನೋಡಿ, ಪುರುಷರಾಗಿ ಶಿಸ್ತಾಗಿ ಕೂತ್ಕೊಳ್ಬೇಕಾದ ಒಂದು ನಿಯಮ ಇದೆ, ನಾವೆಲ್ಲ ಪುರುಷರು ಈಚೆ ಕೂತಿದ್ದೇವೆ, ಹೆಣ್ಮಕ್ಕಳಿಗೆ ಒಂದು ಸ್ಥಾನ, ಇವರು ಗುರುಗಳು ದೊಡ್ಡ ಸ್ಥಾನದಲ್ಲಿದ್ದಾರೆ, ಅವ್ರು ಯಾಕೆ ಕುರ್ಚಿ ಮೇಲೆ ಕೂತಿದ್ದಾರೆ, ನಾವ್ಯಾ ಕೆಳಗೆ ಕೂತಿದ್ದೇವೆ, ನೀವು ಯಾರು ಇಲ್ಲಿ ಕೂತವರು ಪ್ರಶ್ನೆ ಕೇಳುವುದಿಲ್ಲ. ಯಾಕೆಂದ್ರೆ ಗುರುಗಳಾಗಿ ಆ ಸ್ವಾಮಿಗಳು ಮೇಲೆ ಕೂತ್ಕೊಳ್ಬೇಕಾದ ಧರ್ಮ, ನಾವು ಕೆಳಗೆ ಕೂತ್ಕೊಳ್ಬೇಕಾದ ಧರ್ಮ, ಮಹಿಳೆಯರು ಅಲ್ಲೇ ಕೂತ್ಕೊಳ್ಬೇಕಾದ ಧರ್ಮ, ಇದನ್ನೇ ಮಧ್ವಾಚಾರ್ಯರು ತಾರತಮ್ಯ ಅಂತ ಹೇಳಿದ್ರು. ಅವರವರಿಗೆ ಬೇಕಾದ ಸ್ಥಾನಗಳನ್ನು ಕೊಡುವುದಕ್ಕೆ ತಾರತಮ್ಯ ಅಂತ ಕರೆದಿದ್ರು. ಇಷ್ಟು ಮಾತ್ರಕ್ಕೆ ನಿಮಗೆ ಪೂರ್ಣ ಅರ್ಥ ಆದ ಹಾಗೆ ಇಲ್ಲ. ನಿಮಗೊಂದು ದೃಷ್ಟಾಂತ ಕೊಡ್ತೇನೆ. ಒಬ್ಬನ ಷಷ್ಠಿ ಸಮಾರಂಭ ಇತ್ತು, ಯಜಮಾನ ಅತ್ಯಂತ ಶ್ರೇಷ್ಠವಾಗಿ ತನಗೆ ಇಷ್ಟವಾದ ಎಲ್ಲಾ ಬಂಧು ಬಾಂಧವರನ್ನು ಕರೆದ, ಒಳ್ಳೆಯ ಸಮಾರಾಧನೆ. ಅವರಿಗೆಲ್ಲ ಹೇಳಿದ, ನೀವೆಲ್ಲ ಬಂದದ್ದು ಬಹಳ ಸಂತೋಷ ಆಯಿತು, ತಿರುಪತಿಗೆ ಸಮಾನವಾದ ತುಪ್ಪದ ಲಾಡುಗಳನ್ನು ಮಾಡಿಸಿದ್ದೇನೆ ನಿಮಗೆ, ಎಲ್ಲರೂ ಚೆನ್ನಾಗಿ ಯಥೇಷ್ಟವಾಗಿ ಸ್ವೀಕಾರ ಮಾಡಿ ಊಟದಲ್ಲಿ ಹೋಗಬೇಕು, ಯಾರು ಹಾಗೆ ಹೋಗಬಾರದು ಅಂತ ಒಳ್ಳೆ ಊಟದ ವ್ಯವಸ್ಥೆ ಮಾಡಿದ. ಔತಣಕ ಊಟ ಬಡಿಸಬೇಕಾಯ್ತು. ಆ ಪರಿಚಾರಕನಿಗೆ ಬಡಿಸುವವನಿಗೆ ಯಜಮಾನ ಹೇಳಿದ, ನೋಡು ನನ್ನ ಮೇಲಿನ ಅಭಿಮಾನದಿಂದ ಬಂದಿದ್ದಾರೆ, ಊಟ ಇಲ್ಲ ಅಂತ ಬಂದವರಲ್ಲ ಇವರೆಲ್ಲ, ನನ್ನ ಮೇಲಿನ ಪ್ರೀತಿಯಿಂದ ಬಂದವರು, ನೀನು ತಾರತಮ್ಯ ಮಾಡದೆ ಎಲ್ಲರಿಗೂ ಸರಿಯಾಗಿ ಬಡಿಸಬೇಕು ಅಂತ ಯಜಮಾನ ಹೇಳಿದ. ಬಡಿಸುವವನ ತಲೆಗೆ ಹೋಯಿತು, ತಾರತಮ್ಯ ಮಾಡಬಾರದು, ಸರಿಯಾಗಿ ಬಡಿಸಬೇಕು. ಅವನು ಯೋಚನೆ ಮಾಡಿದ, ನನ್ನ ಈ ಯಜಮಾನನಿಗೆ ದಣಿಗೆ ಖುಷಿಯಾಗಬೇಕು ಅಂದ್ರೆ ನಾನು ಎಲ್ಲರಿಗೂ ಸರಿಯಾಗಿ ಬಡಿಸಬೇಕು ಅಂತ. ಪಂಕ್ತಿಯಲ್ಲಿ 70 ವರ್ಷದ ಮುದುಕ ಇದ್ದ ಶುಗರ್ ಪೇಷಂಟ್, 30 ವರ್ಷದ ಒಳ್ಳೆಯ ತರುಣ, 30 ಲಾಡು ತಿನ್ನುವ ತಾಕತ್ತುಳ್ಳವನು ಕೂತಿದ್ದ, 3 ವರ್ಷದ ಮಗುವೂ ಇತ್ತು. ಇವನಿಗೆ ತಾರತಮ್ಯ ಮಾಡಬಾರದು ಅಂತ ಶಬ್ದದಲ್ಲಿ ತಲೆಯಲ್ಲಿ ಹೋಗಿತ್ತು. ಏನ್ ಮಾಡಿದ, ಎಲ್ಲರಿಗೂ 2 2 2 ಅಂತ ಲಾಡ್ ಹಾಕ್ತಾ ಹೋದ. ಅಂದ್ರೆ 30 ಲಾಡು ತಿನ್ನುವ ತಾಕತ್ತಿದ್ದ ಯುವಕನಿಗೂ 2 ಲಾಡ್ ಹಾಕಿದ, ಶುಗರ್ ಪೇಷಂಟ್ 2 ಲಾಡು ಬೇಡ ಅಂತ ಹೇಳ್ತಿದ್ದ ಅವನಿಗೂ 2 ಹಾಕಿದ. ಯಾಕೆಂದ್ರೆ ನಮ್ಮ ದಣಿ ಹೇಳಿದ್ದಾರೆ ತಾರತಮ್ಯ ಮಾಡಬಾರದು ಅಂತ. ಅದಾದ್ಮೇಲೆ ಸಣ್ಣ ಮಗು ತಿನ್ನಲಿಕ್ಕೆ ಯೋಗ್ಯತೆ ಇಲ್ಲ, ಅದಕ್ಕೂ 2 ಲಾಡ್ ಹಾಕಿದ. ಪಂಕ್ತಿಯಲ್ಲಿ ಗಲಾಟೆ ಆಯ್ತು, ಇವನು ಸರಿಯಾಗಿ ಬಡಿಸ್ತಾ ಇಲ್ಲ, ಯಾರ್ಯಾರಿಗೆ ಎಷ್ಟೆಷ್ಟು ಬೇಕೋ ಅಷ್ಟು ಬಡಿಸ್ತಾ ಇಲ್ಲ. ಆ ಗಲಾಟೆ ನೋಡಿ ದಣಿ ಬಂದ, ಯಾಕೋ ಸರಿಯಾಗಿ ಬಡಿಸು ಅಂತ ಹೇಳಿದೆ. ದಣಿಗಳೇ, ನೀವು ಹೇಳಿದ್ದು ತಾರತಮ್ಯ ಮಾಡಬಾರದು, ಸರಿಯಾಗಿ ಬಡಿಸು. ನಾನು ತಾರತಮ್ಯ ಮಾಡದೆ ಎಲ್ಲರಿಗೂ 2 ಬಡಿಸ್ತಾ ಇದ್ದೇನೆ. ಅವ ಹೇಳ್ತಾನೆ, ದಣಿ ನಿನಗೆ 2 ಬಿಡ್ತೇನೆ. ಹಾಗೆ ಅಲ್ಲ, ನಾನು ಹೇಳಿದ್ದು ಯಾರ್ಯಾರಿಗೆ ಎಷ್ಟೆಷ್ಟು ತಿನ್ನುವ ಯೋಗ್ಯತೆ ಉಂಟು ಅಷ್ಟು ಬಡಿಸು. ಈಗ ತಲೆಗೆ ಹೋಯ್ತು ಅವನಿಗೆ, ಹೋ ಹಾಗಾದ್ರೆ ತಿನ್ನುವ ಯೋಗ್ಯತೆ ಕಡಿಮೆ ಇದ್ದವರಿಗೆ ಕಡಿಮೆ ಹಾಕಬೇಕು, ಜಾಸ್ತಿ ತಿನ್ನುವ ಯೋಗ್ಯತೆ ಇದ್ದವರಿಗೆ ಜಾಸ್ತಿ ಬಡಿಸಬೇಕು. ಬಡಿಸ್ತಾ ಹೋದ. ಒಬ್ಬ ಯುವಕ ಕೂತಿದ್ದ, 10 ಲಾಡ್ ಹಾಕಿದ, ಖುಷಿಯಾಯ್ತು ಯುವಕನಿಗೆ. ಮುದುಕ ಅವನು ಕೇಳಿದಷ್ಟು ಲಾಡ್ ಹಾಕಿದ. ಒಂದು ಮಗು ಕೂತಿತ್ತು, ಅದಕ್ಕೆ ಎಷ್ಟು ಬೇಕು ಅಂತ ತನಗೇ ಗೊತ್ತಿಲ್ಲ. ತಾನೇ ಚಿಂತನೆ ಮಾಡಿ ಇದಕ್ಕೆ 1 ಲಾಡು ತಿನ್ಲಿಕ್ಕೆ ಆಗೋದಿಲ್ಲ, 1/2 ಲಾಡ್ ಹಾಕೋಣ ಅಂತ ತುಂಡು ಮಾಡಿ ಅದರ ಎಲೆಗೆ ಹಾಕಿದ. ಮಗು ಕಿಟಾರ್ ಅಂತ ಜೋರಾಗಿ ಕಿರಿಚಿಕೊಂಡು, ಅಪ್ಪ ಇದು ಅನ್ಯಾಯ, ನಿನಗೆ 1 ಲಾಡು ನನಗೆ 1/2 ಲಾಡು. ಮಗು ಅಳುವ ಶಬ್ದ ಕೇಳಿ ಮತ್ತೆ ದಣಿ ಬಂದ, ಯಾಕೋ ಪಂಕ್ತಿಯನ್ನು ಅಳಿಸ್ತಾ ಇದ್ದಿ. ಅವಾಗ ಅವನು ಹೇಳ್ತಾನೆ, ತಾರತಮ್ಯ ಮಾಡಬೇಡ ಅಂತ ಮೊದಲು ಹೇಳಿದೆ, 2 ಹಾಕಿದೆ, ಅದು ಸರಿಯಲ್ಲ ಅಂತ ಹೇಳಿದೆ. ಯಾರ್ಯಾರಿಗೆ ತಿನ್ನುವ ಯೋಗ್ಯತೆ ಉಂಟು ಅಷ್ಟೇ ಬಡಿಸು ಅಂತ ಹೇಳಿದೆ. ಆಯ್ತು ಅಂತ ಮಗುವಿಗೆ 1 ಲಾಡು ತಿನ್ಲಿಕ್ಕೆ ಆಗೋದಿಲ್ಲ ಅಂತ 1/2 ಹಾಕಿದ್ದೇನೆ, ನನ್ನ ಅಪರಾಧ ಏನಿದೆ? ಮಗು ಅಳ್ತಾ ಇದೆ, ಅದಕ್ಕೆ 1/2 ಆಗಿಲ್ಲ. ಅವನು ಹೇಳಿದ, ನಿನಗೆ ಬಡಿಸಲಿಕ್ಕೆ ಬರೋದಿಲ್ಲ, ನೀವೇ ಬಡಿಸಿ ಅಂತ ತಟ್ಟೆ ಇಟ್ಟ ಅವನಾಚೆ ಹೋದ. ಸಿಟ್ಟುವಂತ ಅವನಿಗೆ, ತಾರತಮ್ಯ ಮಾಡಿದ್ರೆ ತಾರತಮ್ಯ ಮಾಡಬೇಡಿ ಅಂತಾರೆ, ತಾರತಮ್ಯ ಮಾಡಿದ್ರೆ ತಾರತಮ್ಯ ಮಾಡಿ ಅಂತ ಹೀಗೆಲ್ಲ ಅವ್ಯವಸ್ಥೆ ಮಾಡ್ತಾ ಇದ್ದಾರೆ ಈ ದಣಿಗಳು ಅಂತ ಹೇಳಿ ತಟ್ಟೆ ಇಟ್ಟು ಹೋದ. ಅವನು ತಟ್ಟೆ ಇಟ್ಟು ಹೋದ, ಆದ್ರೆ ಈ ಪಂಕ್ತಿಯಲ್ಲಿ ಗಲಾಟೆ ನಿಲ್ತ. ಮಗು ಜೋರಾಗಿ ಅಳತಾ ಇದೆ, ಎಲ್ಲರಿಗೂ ಸರಿಯಾಗಿ ಬಡಿಸಿದ್ದಾನೆ, ನನಗೆ 1/2 ಲಾಡು ಹಾಕಿದ್ದಾನೆ. ಈ ದಣಿ ಏನ್ ಮಾಡಿದ, ತಟ್ಟೆಯಲ್ಲಿ ಉಳಿದ 1/2 ಲಾಡನ್ನ ಕೈಯಲ್ಲಿ ಹಿಡ್ಕೊಂಡ, ಅದೇ 1/2 ಲಾಡನ್ನ ಪೂರ್ಣ ಮಾಡಿದ. ಆ ಮಗುವಿನ ಬಳಿ ಕೇಳಿದ, ನಿನಗೆ ಈ ಲಾಡ ಹಾಕಲ? ಹಾಕಿ ಅಂತ ಮಗು ಹಾಕಿದ ಮೇಲೆ ಆ ಮಗು ಹೇಳುತ್ತೆ, ಅಪ್ಪ ನೀನು ದೊಡ್ಡವನು ನಿನಗೆ ದೊಡ್ಡ ಲಾಡು, ನಾನು ಸಣ್ಣವನು ನನಗೆ ಸಣ್ಣ ಲಾಡು, ನನಗೆ ಖುಷಿ ಆಯ್ತು ಅಂತ ಪಂಕ್ತಿಯಲ್ಲಿ ಗಲಾಟೆ ನಿಲ್ತು. ಯಾಕೆ ಈ ಕಥೆಯನ್ನು ಹೇಳಿದೆ ಅಂದ್ರೆ, ಮಧ್ವಾಚಾರ್ಯರು ಮಾಡಿದ ವ್ಯವಸ್ಥೆ ಇದು. ಯಾರ್ಯಾರಿಗೆ ಎಷ್ಟೆಷ್ಟು ಸಂತೋಷವೋ ಪೂರ್ಣತೆಯಲ್ಲಿ ಅರಿವಿದೆ ನೋಡಿ. ಗಣಪತಿಗೆ ಒಂದು ಸ್ಥಾನ ಇದೆ, ರುದ್ರದೇವರಿಗೂ ಒಂದು ಸ್ಥಾನ ಇದೆ. ಯಾವ ಮತಾಚಾರ್ಯರು ಎಲ್ಲ ದೇವತೆಗಳಿಗೆ ಸ್ಥಾನ ಕೊಟ್ಟಿಲ್ಲ, ಇದನ್ನು ಅರ್ಥ ಮಾಡಿಕೊಳ್ಳಿ. ಎಲ್ಲಾ ದೇವತೆಗಳಿಗೆ ಎಲ್ಲಾ ಗುರುಗಳಿಗೂ ಒಂದು ಸರಿಯಾದ ಸ್ಥಾನವನ್ನು ಕೊಟ್ಟ ಏಕೈಕ ಆಚಾರ್ಯರು ಆನಂದ ತೀರ್ಥ ಭಗವತ್ಪಾದ ಆಚಾರ್ಯರು ಮಾತ್ರ. ಪ್ರತಿಯೊಬ್ಬರಿಗೂ ಅವರಿಗೆ ಸಮಾಧಾನ ಆಗುವಂತಹ ಒಂದು ಸ್ಥಾನಗಳನ್ನು ದೊರಕಿಸಿಕೊಟ್ರು. ನೋಡಿ, ಇವರನ್ನ ಈ ಕ್ರಮದಲ್ಲಿ ಅನುಸಂಧಾನ ಮಾಡಿ ಎಂದ್ರು. ಯಾರಿಗೆ ಏನು ಇಷ್ಟ ಆಗುತ್ತೆ ಅದಕ್ಕೆ ತಕ್ಕಂತೆ ನಡ್ಕೊಳ್ಬೇಕು, ಅದನ್ನ ತಾರತಮ್ಯ. ಇದು ರಾಜಕೀಯ ಭಾಷಣದಲ್ಲಿ ಹೇಳ್ತಾರೆ, ತಾರತಮ್ಯ ಇಲ್ಲ, ಇದೆಲ್ಲ ಸುಳ್ಳು, ಎಲ್ಲರ ದೇಹದಲ್ಲಿರುವ ರಕ್ತ ಒಂದೇ. ಈ ಮಾತನ್ನು ನೀವು ಪ್ರಾಮಾಣಿಕವಾಗಿ ನಂಬುತ್ತೀರಾ? ಸ್ವಲ್ಪ ಅನುಭವದ ಹಿನ್ನೆಲೆಯಲ್ಲಿ ನೋಡಿ, ರಾಜಕೀಯ ಭಾಷಣ ಮಾಡಿದ ವ್ಯಕ್ತಿಗೆ ಜ್ವರ ಬಂತು ಅಂತ ಇಟ್ಟುಕೊಳ್ಳಿ, ಅವನಿಗೆ ರಕ್ತ ಬೇಕಾಯಿತು, ತಾರತಮ್ಯ ಇಲ್ಲ ಅಂತ ಪ್ರವಚನ ಮಾಡಿದ್ದಾನೆ, ಅವನಿಗೆ ಒಂದು ಕತ್ತೆ ಎಮ್ಮೆ ರಕ್ತ ತಂದು ದೇಹದಲ್ಲಿ ಸೇರಿಸಲಿಕ್ಕಾಗುತ್ತಾ? ಮನೆ ಮನೆಯವರ ರಕ್ತ ಹೊಂದಾಣಿಕೆ ಆಗಲ್ಲ. ಇವತ್ತು ಸೈನ್ಸ್ ಓದಿದ್ದೀರಿ ನೀವೆಲ್ಲ, ಓ ಪಾಸಿಟಿವ್ ನೆಗೆಟಿವ್, ಬಿ ಪಾಸಿಟಿವ್ ನೆಗೆಟಿವ್, ರಕ್ತದಲ್ಲಿ ಎಷ್ಟು ವೈವಿಧ್ಯಗಳಿದೆ. ಇದನ್ನೇ ಮಧ್ವಾಚಾರ್ಯ ಹೇಳಿದ್ರು ತಾರತಮ್ಯ. ಪ್ರತಿಯೊಬ್ಬರ ಶರೀರದಲ್ಲಿ ತಾರತಮ್ಯ ಇದೆ, ಪ್ರತಿಯೊಬ್ಬರ ಬೌದ್ಧಿಕ ವಿಚಾರಗಳಲ್ಲಿ ತಾರತಮ್ಯ ಇದೆ. ಅದು ಬೇರೆ, ಅದನ್ನೇ ಭಿನ್ನ ಅಷ್ಟ ಭಿನ್ನ ಧರ್ಮಾಷ್ಟ ಪದಾರ್ಥ ನಿಖಿಲ ಅಪಿ ಅಂತ ಮಧ್ವಾಚಾರ್ಯರು ಮತ್ತೆ ತಿಳಿಸಿದ್ರು. ವೈವಿಧ್ಯತೆಯಿಂದ ಕೂಡಿದ ಸತ್ಯವಾದ ಜಗತ್ತು ಇದು. ಅವರವರಿಗೆ ಯೋಗ್ಯವಾದ ಸ್ಥಾನಗಳನ್ನು ಕೊಡುವುದಕ್ಕೆ ತಾರತಮ್ಯ ಅಂತ ಕರೆದ್ರು. ಅದರ ಜೊತೆಗೆ ಜಗತ್ತಿನಲ್ಲಿ ಭಿನ್ನತೆಗಳಿದೆ, ಅದರಲ್ಲಿಯೂ ಒಂದು ಏಕತೆಯನ್ನು ಸಾರ್ಲಿಕ್ಕಾಗುತ್ತೆ ಅನ್ನೋದನ್ನು ತೋರಿಸಿಕೊಟ್ಟರು ಮಧ್ವಾಚಾರ್ಯರು. ಮಧ್ವಾಚಾರ್ಯರು ಆಡಿದ ಮಾತುಗಳಲ್ಲಿ ಇವತ್ತು ಎಷ್ಟು ಅಥೆಂಟಿಕ್ ಆಗಿದೆ ನೀವೇ ಯೋಚನೆ ಮಾಡಿ. ಇವತ್ತು ತುಂಬಾ ಭಯೋತ್ಪಾದಕರ ಹಾವಳಿ ಜಾಸ್ತಿಯಾಗಿದೆ. ಪ್ರತಿಯೊಂದು ಕಡೆಯಲ್ಲೂ ಕೂಡ ತುಂಬಾ ಜನ ಸೇರುವಂತಹ ಜಾಗಗಳಲ್ಲಿ, ಅರ್ಹತಾ ಪತ್ರವನ್ನು ಪಡೆಯುವ ಸ್ಥಳಗಳಲ್ಲಿ ಏನ್ ಮಾಡ್ತಾರೆ, ಒಂದು ಫೋಟೋ ತಕ್ಕೊಳ್ತಾರೆ. ಮುಖದ ಫೋಟೋ ತೆಗೆಯುವುದು ನಿಂತು ಹೋಗಿದೆ, ಈಗ ಕೈ ಹೆಬ್ಬೆರಳನ್ನು ಒತ್ತಿಸಿಕೊಳ್ತಾರೆ. ಇದನ್ನು ಮಧ್ವಾಚಾರ್ಯ ಯಾವತ್ತೂ ಹೇಳಿದ್ದಾರೆ. ಒಬ್ಬರ ಕೈ ಬೆರಳಿದ್ದ ಹಾಗೆ ಇನ್ನೊಬ್ಬರ ಕೈ ಬೆರಳಿಲ್ಲ. ಮಧ್ವಾಚಾರ್ಯ ಯಾವತ್ತೋ ಆ ಸಾಧನೆ ಮಾಡಿದ ಸಂಗತಿ ಇದು. ಇವತ್ತು ಎಷ್ಟು ಪ್ರಾಕ್ಟಿಕಲ್ ಆಗಿ ವಿಜ್ಞಾನ ಪ್ರಪಂಚದಲ್ಲಿ ಇದು ಬೆಳವಣಿಗೆ ಆಗಿದೆ, ಬಳಕೆ ಆಗ್ತಾ ಇದೆ. ಒಬ್ಬರ ಹೆಬ್ಬೆರಳಿನಂತೆ, ಒಂದು ಕೈ ಹೆಬ್ಬೆರಳಿನ ಹಾಗೆ ಅವನ ಎಡಗೈ ಹೆಬ್ಬೆರಳು ಇರೋದಿಲ್ಲ. ಈ ಭಿನ್ನತೆಯನ್ನು ಸೂಕ್ಷ್ಮವಾಗಿ ಗಮನಿಸಿದ ವಿಜ್ಞಾನಿ ಅದು ಮಧ್ವಾಚಾರ್ಯರು. ಆಕಾಶದಲ್ಲಿ ನೀಲಿ ಬಣ್ಣ ಇದೆ, ವಿಜ್ಞಾನಿಗಳು ಹೇಳ್ತಾ ಇದ್ದಾರೆ. ಇದನ್ನು ಮಧ್ವಾಚಾರ್ಯರು ಯಾವತ್ತೋ ಆಕಾಶದಲ್ಲಿ ನೀಲಿ ಬಣ್ಣ ಇದೆ. ಇದಕ್ಕಿಂತ ಒಂದು ದೊಡ್ಡ ಅಪಾಯದ ಸಂಗತಿ ನಿಮಗೆ ಹೇಳ್ತೇನೆ. ಈ ನಮ್ಮ ಈ ಪ್ರಚಾರ ಮಾಧ್ಯಮ ಸರಿಯಿಲ್ಲ. ಕೆಲವೊಂದು ಯಾರಿಗೂ ನಾನು ನಿಂದನೆ ಮಾಡ್ತಾ ಇಲ್ಲ. ಕೆಲವೊಂದು ಪ್ರಚಾರಗಳು ಹೇಗೆ ಅಂದ್ರೆ, ತರಂಗದಲ್ಲಿ ಒಂದು ಲೇಖನ ಬಂತು, 9/9/1999ಕ್ಕೆ ಒಂದು ಪ್ರಳಯ ಆಗಿ ಬಿಡುತ್ತೆ. ಎಷ್ಟು ಭಯ ಉತ್ಪತ್ತಿ ಆಯಿತು ಗೊತ್ತು ಜನಗಳಲ್ಲಿ. ವಿನಾಕಾರಣ ಯಾರಿಗೂ ಭಯ ಹುಟ್ಟಿಸಬಾರದು. ಇವತ್ತು ವಿಜ್ಞಾನ ಕೆಲವೊಮ್ಮೆ ಹೀಗೆ ವಿಮರ್ಶೆಗಳನ್ನು ಮಾಡಿಕೊಂಡು ಹೋಗಿ ಜನಗಳಿಗೆ ಭಯ ಹುಟ್ಟಿಸುತ್ತೆ. ಭಯ ಬರುವ ಪ್ರಸಂಗವನ್ನ ಮೊದಲು ತಿಳಿಸೋದಿಲ್ಲ. ನೀವೆಲ್ಲ ನೋಡಿದ್ರಿ ಕರ್ನಾಟಕದಲ್ಲಿ ಎಷ್ಟು ರಾಜಧಾಂತ ಆಯಿತು, ವಿಪರೀತವಾದ ಮಳೆ ಬಂದು ಎಷ್ಟು ಜನ ಆ ಅಲೆಗಳಿಂದ ಸಂತ್ರಸ್ತರಾದರು. ಈ ಹವಾಮಾನ ವೀಕ್ಷಣೆಯವರು ಮೊದಲಂತಹ ಮಾಹಿತಿಗಳನ್ನು ನೀಡಲೇ ಇಲ್ಲ. ಇದು ವಿಜ್ಞಾನದ ಭಯಾನಕವಾದ ಕೆಲವೊಂದು ಚಿಂತನೆಗಳು. 9/9/1999ರಲ್ಲಿ ಮಹಾಪ್ರಳಯ ಆಗುತ್ತೆ, ತರಂಗ ಪೂರ್ಣ, ಅದರಲ್ಲಿ ಲೇಖನಗಳ ಬಂತು. ನಮ್ಮ ಮನೆಯ ಒಂದು ತೆಂಗಿನ ಮರದ ರೆಂಬೆಯೂ ಕುಸಿದು ಬೀಳಲಿಲ್ಲ, ಪ್ರಳಯ ಆಗಲಿಲ್ಲ. ಇದು ಮೋಸ ಮಾಡಿ ಜನಗಳನ್ನು ವ್ಯರ್ಥವಾಗಿ ಭಯಪಡಿಸಿದ್ರಲ್ಲ. ಇನ್ನೂ ಒಂದು ಹೊರಟಿದೆ ಈಗ 2012 ದೊಡ್ಡ ಪ್ರಳಯ ಆಗಿಬಿಡುತ್ತೆ. ಮಧ್ವಾಚಾರ್ಯ ಹೇಳ್ತಾರೆ, ಯಾರು ಹೆದರಬೇಡಿ, ಪ್ರಳಯ ಅಷ್ಟು ಪಕ್ಕ ಆಗುವುದಿಲ್ಲ ಅಂತ ಮಧ್ವಾಚಾರ್ಯ ತಮ್ಮ ಗ್ರಂಥಗಳಲ್ಲಿ ಸಮರ್ಥನೆ ಮಾಡಿದ್ದಾರೆ. ಯತ್ಕಿಂಚಿತ್ ಯಾವುದೋ ಒಂದು ಜಾಗದಲ್ಲಿ ಸ್ವಲ್ಪ ಜನ ಸಾಯ್ಬೋದೇ ವಿನಃ, ಒಂದು ದೊಡ್ಡ ಪ್ರಳಯ ಆಗುವ ವ್ಯವಸ್ಥೆ ಈ ನಮ್ಮ ಯುಗದ ವ್ಯವಸ್ಥೆ ಇಲ್ಲ. ಯಾಕೆ ಅಂದ್ರೆ ಯುಗಾಧಿಕೃತ ಯುಗಾವರ್ತಃ, ಈ ಕಲಿಯುಗ, ಕೃತಯುಗ, ತ್ರೇತಾಯುಗಗಳು, ಈ ಕಲಿ ಎಲ್ಲ ಒಂದು ಕಾಲನಿಯಾಮಕನಾದ ವ್ಯಕ್ತಿ ಆ ಪರಮಾತ್ಮ ಇದ್ದಾನೆ. ಅವನ ಕೈಲಿ ನಡೀತಾ ಇರತಕ್ಕಂತಹದ್ದು ಈ ಜಗತ್ತು. ಆ ದೃಷ್ಟಿಯಿಂದ ಪ್ರಳಯ ಆಗುವುದು 72 ಆವೃತ್ತಿ ಒಮ್ಮೆ ಆಗಬೇಕು, ಅವಾಗೊಂದು ಪ್ರಳಯ ಆಗುತ್ತೆ. ಕಲಿಯುಗ ಮುಗಿದಾಗಲೇ ಪ್ರಳಯ ಆಗೋದಿಲ್ಲ. ಅಂತಹದ್ದು ಇಷ್ಟು ಬೇಗ ಹೇಗೆ ಪ್ರಳಯ ಆಗುತ್ತೆ? ಈ ಪ್ರಳಯಗಳನ್ನು ನಂಬಬೇಡಿ ಅಂತ ಮಧ್ವಾಚಾರ್ಯ ಹೇಳಿದ್ದಾರೆ. ಅಂದ್ರೆ ಮನುಷ್ಯರನ್ನು ಭಯಪಡಿಸುವ ವಾತಾವರಣಗಳು ಎಲ್ಲಿದೆಯೋ ಅಲ್ಲಿ ಮಧ್ವಾಚಾರ್ಯರು ನೀವು ಭಯಪಡಬೇಡಿ, ಅದು ಆಗುವುದಿಲ್ಲ ಅಂತ ಸತ್ಯವಾದ ಅನ್ವೇಷಣೆಯನ್ನು ಮಾಡಿ ಹೇಳಿದ ಮಹಾನುಭಾವರು ಆನಂದ ತೀರ್ಥ ಭಗವತ್ಪಾದಾಚಾರ್ಯರು. ಅದರ ಜೊತೆಗೆ ಇನ್ನೊಂದು ಹೇಳಬೇಕು, ಇವತ್ತು ಗುರುಗಳು ವಿಷ್ಣು ಸಹಸ್ರನಾಮ ಪಾರಾಯಣವನ್ನ ನಿಮ್ಮೆಲ್ಲರಿಗೂ ಕೂಡ ಉಪದೇಶ ರೂಪದಲ್ಲಿ ಕೊಟ್ಟಿದ್ದಾರೆ. ಇವತ್ತು ನೋಡಿ ಎಷ್ಟು ಭಯದ ವಾತಾವರಣ ಇದೆ. ನಾವು ಮಾಡಿಕೊಂಡಿರುವಂತಹ ಅನರ್ಥಗಳ ಪರಂಪರೆಯಿಂದ ಪ್ರತಿಯೊಬ್ಬರಿಗೂ ರೋಗಗಳು, ಭಯಗಳು, ಆತಂಕಗಳು, ಕೆಟ್ಟ ಜ್ವರಗಳು ಬಂತು. ಡೆಂಗ್ಯೂ ಜ್ವರ ಯಾವತ್ತಾದ್ರೂ ಕೇಳಿದ್ರೆ ನಮ್ಮ ಪ್ರಾಚೀನರು ಯಾರಾದ್ರು ಜ್ವರ ಬಂತು ಅಂತ ಇಷ್ಟೇ ಗೊತ್ತು. ಈಗ ಜ್ವರ ಬರೋದಿಲ್ಲ, ಅದೇನೋ ಡೆಂಗ್ಯೂ ಜ್ವರ ಅಂತ ಬರುತ್ತೆ, ಚಿಕನ್ ಗುನಿಯಾ ಅಂತ, ಆಮೇಲೆ ಕೋಳಿ ಜ್ವರ, ಹಂದಿ ಜ್ವರ, ಎಂತ ಭಯಾನಕವಾದ ಜ್ವರಗಳು ಬರುತ್ತೆ ಅಂದ್ರೆ ಆ ಮಾಧ್ಯಮದವರು ಪ್ರಚಾರ ಮಾಡುವುದನ್ನು ನೋಡಿದ್ರೆ ನಾವು ನಾಳೆಯೇ ಸತ್ತೋಗುತ್ತೇವೆ ಅನ್ನುವಷ್ಟು ಭಯ ನಮಗೂ ಉತ್ಪತ್ತಿ ಆಗುತ್ತೆ. ಸ್ವಲ್ಪ ದಿನ ನೋಡಿದ ಮೇಲೆ ಅದಕ್ಕೆ ಚಿಕಿತ್ಸೆಗಳು ವೈದ್ಯರಿಗೆ ಹುಡುಕ್ಲಿಕ್ಕೆ ಆಗೋದಿಲ್ಲ, ಜ್ವರಗಳೇ ಹೆದರಿಕೊಂಡು ಓಡಿ ಹೋಗುತ್ತೆ. ಅದಕ್ಕೆ ನಮ್ಮ ಸಭಾಂಗದಲ್ಲಿ ಒಂದು ಮಾತಿದೆ, ವೈದ್ಯರನ್ನು ನೋಡಿದ್ರೆ ಮೊದಲು ನಮಸ್ಕಾರ ಮಾಡಬೇಕಂತೆ. ಇಲ್ಲಿ ವೈದ್ಯರಿದ್ರೆ ಕ್ಷಮಿಸಿ, ನಿಮಗೆ ಹೇಳಿದ್ದಲ್ಲ, ವೈದ್ಯರಾಜ ನಮಸ್ತುಭ್ಯಂ ಯಮರಾಜ ಸಹೋದರ. ವೈದ್ಯರಾಜ ನೋಡಿ ಹೇಳಬೇಕಂತ, ನೀನು ಯಮರಾಜನ ಅಣ್ಣ, ನಿನಗಿಂತ ವಾಸಿ ಯಮ. ಯಾಕೆ ಅಂದ್ರೆ ಯಮ ಕಾಲಿಕವಾಗಿ ಪ್ರಾಣ ಮಾತ್ರ ತೆಗಿತಾನೆ, ಈ ವೈದ್ಯರಾಜ ಏನ್ ಮಾಡ್ತಾನೆ, ಮೊದಲು ಹಣ ತೆಗಿತಾನೆ ಆಮೇಲೆ ಹೆಣ ಹಾಕ್ತಾನೆ. ಆದ್ರಿಂದ ಅಲೋಪತಿ ಮಾತ್ರೆ ಅಂದ್ರೆ ವೈಕುಂಠ ಯಾತ್ರೆ ಅಂತ. ಆ ಮಾತ್ರೆ ನುಗ್ಗುತ್ತಾ ಇದ್ರೆ ಸಾಕು, ಬೇಗ ಹೋಗ್ತೇವೆ, ಪಕ್ಕ ಮೇಲೆ ಹೋಗ್ಬೇಕು. ಈ ವೈದ್ಯರು ಏನ್ ಮಾಡ್ತಾರೆ, ಯಾವುದೋ ಒಂದು ಮೆಡಿಸನ್ ಕೊಡುವುದು, ಇನ್ನೊಂದು ರೋಗ ಉತ್ಪತ್ತಿ ಆಗುವುದು. ಈ ಅಲೋಪತಿ ಮಾತ್ರೆ ವ್ಯವಸ್ಥೆಯ ಹಾಗೆ ಒಂದು ರೋಗವನ್ನು ಪರಿಹಾರ ಮಾಡಿದ್ರೆ ಇನ್ನೊಂದು ರೋಗದ ಉತ್ಪತ್ತಿಗೆ ಕಾರಣವಾಗುತ್ತೆ. ಇದಕ್ಕೆ ಮಧ್ವಾಚಾರ್ಯ ಚಿಕಿತ್ಸೆ ಕೊಟ್ಟಿದ್ದಾರೆ. ಒಂದು ಅತ್ಯಂತ ಸಣ್ಣ ಮಟ್ಟದ ಪಿಲ್ಸ್ ಅದನ್ನು ಮಧ್ವಾಚಾರ್ಯರು ವಿಷ್ಣು ಸಹಸ್ರನಾಮದ ಮೂಲಕ ಕೊಟ್ಟಿದ್ದಾರೆ. ಎಂತಹ ರೋಗಗಳೇ ಇರಲಿ, ವಿಷ್ಣು ಸಹಸ್ರ ಮೂರ್ಧಾನಂ ಚರಾಚರ ಪತಿಂ ಗುರುಂ ಸ್ತುವನ್ನಾಮ ಸಹಸ್ರೇಣ ಜ್ವರಾನ್ ಸರ್ವಾಂ ವ್ಯಪೋಹತಿ. ವಿಷ್ಣು ಸಹಸ್ರನಾಮವನ್ನು ಯಾರು ಪಾರಣ ಮಾಡ್ತಾರೋ ಅದು ಎಂಥದೇ ಜ್ವರ ಇರಲಿ, ಮುಂದೆ ಇನ್ಯಾವುದೋ ಕತ್ತೆ ಜ್ವರ ಅಂತ ಬರಬಹುದು, ನಾಯಿ ಜ್ವರ ಅಂತಲೂ ಬರಬಹುದು, ಕುಂಬಳಕಾಯಿ, ಅದು ಎಂತಹ ಜ್ವರಗಳೇ ಬರಲಿ, ಎಲ್ಲಾ ಜ್ವರಗಳಿಗೂ ಏಕೈಕ ಉತ್ತರ ಇದೆ, ಅದು ವಿಷ್ಣು ಸಹಸ್ರನಾಮ ಪಾರಾಯಣದಿಂದ ಅಂತ ಸಮರ್ಥನೆ ಮಾಡಿ ತೋರಿಸಿಕೊಟ್ಟವರು ಆಚಾರ್ಯ ಪುರುಷರು, ಮಧ್ವಾಚಾರ್ಯರು. ಇದರ ಬಗ್ಗೆ ನಮಗೆ ಯಾಕೆ ಶ್ರದ್ಧೆ ಇಲ್ಲ ನೋಡಿ? ಮೂಲಭೂತವಾದ ರೋಗಗಳಿಗೆ ಚಿಕಿತ್ಸೆ ಕೊಡುವ ನೈತಿಕ ಅರ್ಹತೆ ವೈದ್ಯರುಗಳಿಗೆ ಇಲ್ಲ, ಅವರು ಅಸ್ವತಂತ್ರರು, ಅವರು ಒಂದು ಚೇತನ ಅಂತ ಮರಿಬೇಡಿ. ನಾವು ಮಧು ಸರೋವರದಲ್ಲಿ ಇಳಿತಾ ಇದೀವಿ ಡಾಕ್ಟ್ರೆ, ಕಾಲ್ ಜಾರಿ ಬೀಳುವ ಅಪಾಯ ಇದೆ, ನನ್ನ ಪ್ರಾಣ ಹೋಗುತ್ತೆ, ಒಂದು ಮಾತ್ರೆ ಕೊಡಿ ಅಂತ ಕೇಳಿ ನಕಶಿಕಾಂತವಾಗಿ ನಿಮ್ಮನ್ನು ನೋಡಿ ತಮಾಷೆ ಮಾಡ್ತಾರೆ, ಇವನಿಗೆ ಮಂಡೆ ಹಾಳಾಗಿದೆ. ಕಾಲ್ ಜಾರಿ ಬೀಳುವವರಿಗೆ ಮಾತ್ರೆ ವ್ಯವಸ್ಥೆ ಇಲ್ಲ. ನಮ್ಮ ಮಧ್ವಾಚಾರ್ಯ ಹೇಳಿಕೊಟ್ಟಿದ್ದಾರೆ, ನೀವು ಕಾಲು ಇಡಬೇಕಾದ ನೀರಿನಲ್ಲಿ ಮತ್ಸ್ಯಾಯನಮಃ ಅಂತ ಕಾಲಿಡಿ, ಅಕಸ್ಮಾತ್ ಜಾರಿದ್ರು ಎತ್ತು ವ್ಯವಸ್ಥೆಯನ್ನು ಪರಮಾತ್ಮ ಮಾಡಿರ್ತಾನೆ. ಇದನ್ನು ಅನುಭವಿಸಿ ನೋಡಿ. ಅದಕ್ಕೆ ಮಧ್ವಾಚಾರ್ಯರು ಬಹುತೇಕ ಎಲ್ಲ ಕಡೆ ಹೇಳಿದ್ರು, ಇಷ್ಟು ಸಣ್ಣ ಒಂದು ಚಿಕಿತ್ಸೆಯನ್ನು ಮಧ್ವಾಚಾರ್ಯ ಹೇಳಿದ್ದಾರೆ, ವಿಶ್ವಾಸ ಕಳ್ಕೊಡ್ತೇವೆ. ಅಲ್ಲಿ ಮಧ್ವಾಚಾರ್ಯ ಹೇಳಿದ್ರು ಇಲ್ಲಿ ಬೇಕಾದದ್ದು ವಿಶ್ವಾಸ, ರಕ್ಷತೀತ್ತೇವ ವಿಶ್ವಾಸ. ನೋಡಿ, ನಿರಂತರ ನಮ್ಮನ್ನು ನಿಯಮನ ಮಾಡುವಂತಹ ಪರಮಾತ್ಮ ಇದ್ದಾನೆ, ಅವನು ನಮ್ಮನ್ನು ರಕ್ಷಣೆ ಮಾಡ್ತಾನೆ ಅಂತ. ಅವನಿಗೆ ಏನನ್ನೂ ಸಾಧಿಸುವ ತಾಕತ್ತಿದೆ ಅಂದ ಮೇಲೆ ಅವನು ನಮ್ಮನ್ನು ರಕ್ಷಣೆ ಮಾಡಿಯೇ ಮಾಡ್ತಾನೆ. ಅವನ ಸ್ಮರಣೆಯನ್ನು ಯಾರು ಮಾಡಿಕೊಳ್ತಾನೋ ಅವರನ್ನು ರಕ್ಷಣೆ ಮಾಡುವ ವ್ಯವಸ್ಥೆ ಅವನ ಸಾಮರ್ಥ್ಯದಲ್ಲಿ ಇದೆ. ಇದನ್ನು ಮಧ್ವಾಚಾರ್ಯರು ಹೇಳಿಕೊಟ್ಟಿದ್ದಾರೆ. ಹೇಳಿಕೊಟ್ಟಿದ್ದು ಮಾತ್ರ ಅಲ್ಲ, ಮಧ್ವಾಚಾರ್ಯರ ಜೀವಿತದಲ್ಲಿ 79 ವರ್ಷಗಳ ಕಾಲ ಮಧ್ವಾಚಾರ್ಯರಿಗೆ ಒಂದು ಬಾರಿ ತಲೆನೋವು ಬರಲಿಲ್ಲ, ಒಂದು ಬಾರಿ ಜ್ವರ ಬರಲಿಲ್ಲ, ಒಂದು ಬಾರಿ ತೀನಲಿಲ್ಲ ಮಧ್ವಾಚಾರ್ಯರು. ಅವರ ಪರಂಪರೆಯಲ್ಲಿ ಬಂದ ವಾದಿರಾಜರು ಅಷ್ಟೇ 120 ವರ್ಷಗಳ ಕಾಲ ಬದುಕಿದ್ರು, ಒಂದು ಬಾರಿಯೂ ಜ್ವರ ಬರಲಿಲ್ಲ. ಜ್ವರ ಬಂದವರ ಜ್ವರಗಳನ್ನು ಪರಿಹಾರ ಮಾಡಿದರೆ ವಿನಃ ಸ್ವತಃ ಜ್ವರಕ್ಕೆ ಯಾವುದೇ ಲೌಕಿಕವಾದ ಉಪದ್ರವಗಳಿಗೆ ತುತ್ತಾಗಲಿಲ್ಲ. ಇಂಥ ಅಂತಸ್ತತ್ವ ನಮ್ಮ ಈ ಭಾರತೀಯ ಮಣ್ಣಿನ ವೇದಾಂತಗಳಲ್ಲಿ ಇದೆ, ಇದನ್ನು ಯಾಕೆ ನೀವು ಉಪಯೋಗಿಸಿಕೊಳ್ತಾ ಇಲ್ಲ ಅಂತ ಮಧ್ವಾಚಾರ್ಯರು ಅಲ್ಲಲ್ಲಿ ಇಂತಹ ಪ್ರಶ್ನೆಗಳನ್ನು ಮಾಡಿದರು. ಇಷ್ಟು ಮಾತ್ರ ಅಲ್ಲ, ಮಧ್ವಾಚಾರ್ಯರನ್ನ ಎಲ್ಲಾ ರೀತಿಯಲ್ಲೂ ನೀವು ಚಿಂತನೆ ಮಾಡಬಹುದು. ಕೆಲವರು ಮನೆಗೆ ಮಧ್ವಾಚಾರ್ಯರು ಹೋದರು, ಹೌದು, ಜಗತ್ತಿಗೆ ಬೇಕಾದ ಚಿಕಿತ್ಸೆ, ಭಯಗಳನ್ನು ಪರಿಹಾರ ಮಾಡಿದ್ರು, ಚಿಂತೆಗಳನ್ನು ಪರಿಹಾರ ಮಾಡಿದ್ರು. ಕೆಲವು ಕಡೆ ಸಂಚಾರ ಮಾಡುತ್ತಾ ಮಧ್ವಾಚಾರ್ಯರು ಹೋದ್ರು. ಒಬ್ಬರ ಮನೆಯಲ್ಲಿ ಮಧ್ವಾಚಾರ್ಯರಿಗೆ ಭಿಕ್ಷೆ ಕರೆದ್ರು, ಸ್ವಾಮಿ ನೀವು ಊಟಕ್ಕೆ ಬರಬೇಕು, ಭಿಕ್ಷೆ ಸ್ವೀಕಾರ ಮಾಡಬೇಕು. ಮಧ್ವಾಚಾರ್ಯರು ಬಂದ್ರು ಅಂತ ಗೊತ್ತಾಯಿತು, ಒಂದು 150 ಜನ ಸೇರಿದ್ರು. ಅವನಿಗೆ ಬಡಬ್ರಾಹ್ಮಣ ನಾನು ಯಾವಾಗ ಹೇಳುವುದುಂಟು, ಒಂದು ಊರಿನಲ್ಲಿ ಒಬ್ಬ ಬಡಬ್ರಾಹ್ಮಣ ಇದ್ದ. ಯಾರು ಅಜ್ಜ ಅಜ್ಜಿ ಕತೆ ಹೇಳಬೇಕಾದ್ರೆ ಹೀಗೆ ಹೇಳುವುದು, ಕಲಿಯುಗದಲ್ಲಿ ಸ್ವಲ್ಪ ವ್ಯತ್ಯಾಸ ಆಗಿದೆ. ಈ ಊರಿನಲ್ಲಿ ಬಡಾ ಬ್ರಾಹ್ಮಣರಿದ್ದಾರೆ ಅಂತ ದೀರ್ಘ ಎಳೆಯಬೇಕು, ಅದು ಹಿಂದಿಯ ಬಡ. ಎಲ್ಲ ದೊಡ್ಡ ಬ್ರಾಹ್ಮಣರೇ, ಯಾರು ದರಿದ್ರರಾದವರಿಲ್ಲ ಅಂತ ಅವದಾರಿ ಇಲ್ಲ ಅಷ್ಟೇ. ಮಧ್ವಾಚಾರ್ಯರು ಬಂದಾಗ ಒಬ್ಬ ಬಡ ಬ್ರಾಹ್ಮಣ, ಅವನಲ್ಲಿ ಏನೂ ಇರಲಿಲ್ಲ, ಆಚಾರ್ಯರು ಬರಬೇಕು ಅನ್ನೋ ಭಾವನೆ ಇತ್ತು. ಹಿಂದಿನ ಕಾಲದವರಿಗೆ ಹಾಗೆ ಏನಿರುತ್ತೋ ಅದನ್ನು ಕೊಟ್ಟು ತಗೊಳ್ಬೇಕು ಅನ್ನುವ ಒಂದು ಅಂತಃಕರಣ ಇತ್ತು. ಮಧ್ವಾಚಾರ್ಯರು ಬಂದ್ರು, 150 ಜನ ಮಧ್ವಾಚಾರ್ಯ ಅರಿಸಿ ಬಂದ್ರು. ಆ ಬ್ರಾಹ್ಮಣನಿಗೆ ತೋರಿತು, ಇಷ್ಟು ಜನಗಳಿಗೂ ಊಟ ಹಾಕಬೇಕು ಅನ್ನುವ ಆಸೆ ಇದೆ, ಮಧ್ವಾಚಾರ್ಯರ ನನಗೆ ಯೋಗ್ಯತೆ ಇಲ್ಲ, ಏನು ಮಾಡಲಿ. ಮಧ್ವಾಚಾರ್ಯರು ಏನು ಚಿಂತೆ ಮಾಡಬೇಡ, ನನಗೆ ಊಟ ಹಾಕುವನು. ಮಧ್ವಾಚಾರ್ಯರು ಊಟ ಮಾಡ್ತಾ ಇದ್ದಾರೆ, ಅವನ ಮನೆಯ ಅಡಿಗೆಯ ಪಾತ್ರೆ ಅಕ್ಷಯ ಪಾತ್ರೆ ಆಯ್ತು. ಅವರು ಊಟ ಮಾಡ್ತಾ ಇದ್ರೆ 150 ಮಂದಿಗೂ ಊಟ ಆಗಿ ಮಿಕ್ಕಿತಂತೆ ಅನ್ನ. 10 ಜನಗಳಿಗೆ ಮಾಡಿದ ಅಡಿಗೆಯನ್ನ 150 ಜನದ ಊಟ ಆಗುವ ಹಾಗೆ ವ್ಯವಸ್ಥೆ ಮಾಡಿದ ಒಂದು ಪವಾಡ ಪುರುಷರು ಆನಂದ ತೀರ್ಥ ಭಗವತ್ಪಾದಾಚಾರ್ಯರು. ಇನ್ನೊಂದು ಕಡೆ ಹೋದ್ರೆ ಮಧ್ವಾಚಾರ್ಯರು, ಮಧ್ವಾಚಾರ್ಯರಿಗೆ ಒಳ್ಳೆಯ ದೈಹಿಕವಾದ ತಾಕತ್ತಿದೆ, ಊಟ ಆದ್ಮೇಲೆ 4000 ತನಕ ಬಾಳೆಹಣ್ಣು ತಿಂತಾ ಇದ್ರಂತೆ. ಯೋಚನೆ ಮಾಡಿ, ಊಟ ಆದ್ಮೇಲೆ ಒಂದು ಸಣ್ಣ ಏಲಕ್ಕಿ ಬಾಳೆಹಣ್ಣು ತಿನ್ನುವ ಯೋಗ್ಯತೆ ನಮಗಿಲ್ಲ, ಮಧ್ವಾಚಾರ್ಯರಿಗೆ ಅಂತಹ ಸಾಮರ್ಥ್ಯ ಇದೆ, ಇವರನ್ನ ಪರೀಕ್ಷೆ ಮಾಡೋಣ ಅಂತ ಅಗ್ನಿ ಶರ್ಮ ಮುಖ ಪಂಚಶೈ ದ್ವಿಜಯಿ, ಅಗ್ನಿ ಶರ್ಮ ಮುಂತಾದ 5-6 ಜನ ಸಿಕ್ಕಾಪಟ್ಟೆ ಅನ್ನ ಹೊತ್ತುಕೊಂಡು ಬಂದಂತೆ. 300 ಜನಕ್ಕೆ ಬೇಕಾಗುವಷ್ಟು ಅನ್ನ ತಂದು ಮಧ್ವಾಚಾರ್ಯನಿಗೆ ಊಟ ಮಾಡಿ. ದಯಾಲುವಾದ ಮಧ್ವಾಚಾರ್ಯರು ಕ್ಷಣ ಮಾತ್ರದಲ್ಲಿ ಊಟ ಮಾಡಿದರು. ಅದನ್ನು ಪರಿಹಾರ ಅಂದ್ರೆ ಅವನ ಅಹಂಕಾರಗಳನ್ನ ಮಧ್ವಾಚಾರ್ಯರು ಊಟದ ಪರೀಕ್ಷೆಯನ್ನು ಮಾಡೋಣ ಅಂತ ಬಂದಾಗ ಪೂರ್ಣ ಅದನ್ನು ತಾವೇ ಸ್ವೀಕಾರ ಮಾಡಿದರು. ಅಂದ್ರೆ ಎಷ್ಟನ್ನು ತೆಗೆದುಕೊಳ್ಳಬಲ್ಲರು, ಎಷ್ಟನ್ನು ಜಾಸ್ತಿ ಮಾಡಬಲ್ಲರು, ಅವರಿಗೆ ಊಟದ ಅಗತ್ಯ ಇಲ್ಲ ಮಧ್ವಾಚಾರ್ಯರಿಗೆ. ಅಂದ್ರೆ ಒಬ್ಬ ಬಡವನ ಮನೆಗೂ ಹೋಗಿದ್ದಾರೆ, ಒಬ್ಬ ಶ್ರೀಮಂತನ ಮನೆಗೂ ಹೋಗಿದ್ದಾರೆ, ಅವರಲ್ಲಿ ಪ್ರಾಮಾಣಿಕತೆಯನ್ನು ಗುರುತಿಸಿದ್ದಾರೆ ವಿನಃ ಮಧ್ವಾಚಾರ್ಯರು ಇವನು ಬಲ್ಲಿದವ ಇವನು ಬಡವ ಇದು ಯಾವುದೇ ಅಭಿಪ್ರಾಯಗಳಿಗೆ ತಲೆಕೊಟ್ಟವರಲ್ಲ ಮಧ್ವಾಚಾರ್ಯರು. ಇದು ಕೃಷ್ಣನ ವ್ಯಕ್ತಿತ್ವ. ಕೃಷ್ಣನು ಹಾಗೆ ಸರ್ವೋತ್ತಮನಾದ ಕೃಷ್ಣ ದ್ವಾರಕಾಪಟ್ಟಣಕ್ಕೆ ಪ್ರಯಾಣ ಮಾಡಿ ಬರ್ತಾ ಇದ್ದಂತೆ. ದಾರಿಯ ಮಧ್ಯದಲ್ಲಿ ಇಬ್ಬರು ಭಕ್ತರು ಸಿಕ್ಕಿದ್ರು, ಒಬ್ಬ ಶ್ರುತದೇವ ಮತ್ತೊಬ್ಬ ಬಹುಲಾಶ್ವ ಅಂತ. ಬಹುಲಾಶ್ವ ಅವನು ದೊಡ್ಡ ಚಕ್ರವರ್ತಿ, ಅವನಲ್ಲಿರುವಷ್ಟು ಸಂಪತ್ತು ಯಾರಲ್ಲಿಯೂ ಇಲ್ಲ, ಅಷ್ಟು ದೊಡ್ಡ ಚಕ್ರವರ್ತಿ ಅವನು. ಶ್ರುತದೇವ ಅವನ ಹತ್ರ ಯಾವ ಸಂಪತ್ತು ಇಲ್ಲ, ಅವನೊಬ್ಬ ಬ್ರಾಹ್ಮಣ, ಬಡ ಬ್ರಾಹ್ಮಣ, ತಿನ್ನಿಕ್ಕೂ ಗತಿ ಇಲ್ಲದ ವ್ಯಕ್ತಿತ್ವ ಅವನದ್ದು. ಆದ್ರೆ ಇಬ್ಬರ ಅಂತರಂಗ ಅತ್ಯಂತ ಪ್ರಾಮಾಣಿಕವಾದ ಶುದ್ಧ ಭಾವದಿಂದ ಶ್ರುತದೇವನು ಕರೀತಾನೆ, ಕೃಷ್ಣ ನೀನು ನನ್ನ ಮನೆಗೆ ಬರಬೇಕು. ಬಹುಲಾಶ್ವ ಕರೀತಾನೆ, ಕೃಷ್ಣ ನೀನು ನನ್ನ ಮನೆಗೆ ಬರಬೇಕು. ನಾವಾದ್ರೆ ಯೋಚನೆ ಮಾಡ್ತೇವೆ, ಅವರ ಮನೆಯಲ್ಲಿ ಒಳ್ಳೆಯ ಫ್ಯಾನು, ಎಸಿ ಗಿಸಿ ಎಲ್ಲ ವ್ಯವಸ್ಥೆ ಇದೆ, ಇವರ ಮನೆಯಲ್ಲಿ ಮೇಲ್ಗಡೆ ಮಾಡೇ ಚಂದ ಇಲ್ಲ, ನಾವು ಯಾರ ಮನೆಗೆ ಹೋಗ್ತೇವೆ. ಯೋಚನೆ ಮಾಡಿ, ಕೃಷ್ಣ ಏನ್ ಮಾಡಿದ, ಇಬ್ಬರು ನನ್ನ ಭಕ್ತರು, ಒಬ್ಬ ಸೂರಿಲ್ಲದ ಬಡ ಬ್ರಾಹ್ಮಣನ ಮನೆಗೂ ಹೋಗಬೇಕಾದ ಕರ್ತವ್ಯ ನನ್ನ ಪಾಲಿಗಿದೆ. ಅತ್ಯಂತ ರಾಜಾಧಿರಾಜನಾಗಿ ಮೆರಿತಾ ಇದ್ದಾನೆ, ಆ ಪ್ರಾಮಾಣಿಕನಾದ ರಾಜನ ಮನೆಗೂ ಹೋಗಬೇಕಾದ ಒಂದು ಕರ್ತವ್ಯ ನನ್ನ ಪಾಲಿಗಿದೆ ಅಂತ ಕೃಷ್ಣ ಎರಡು ರೂಪಗಳನ್ನು ತಾಳಿ ಶ್ರುತದೇವನ ಮನೆಯಲ್ಲಿ, ಬಡ ಬ್ರಾಹ್ಮಣನ ಮನೆಯಲ್ಲಿ ಒಂದು ವಾರ ವಾಸ ಮಾಡಿದ್ದಾನೆ. ಅವನ ಮನೆಯ ನೀರನ್ನವನ್ನು ಊಟ ಮಾಡಿ ಸಂತೋಷ ಪಟ್ಟಿದ್ದಾನೆ ಕೃಷ್ಣ. ಅತ್ಯಂತ ಶ್ರೀಮಂತನಾದ ಆ ಬಹುಲಾಶ್ವನ ಮನೆಯಲ್ಲೂ ಕೂಡ ವಾಸ ಮಾಡಿ ಪುಷ್ಕಳ ಭೋಜನವನ್ನು ಮಾಡಿದ್ದಾನೆ. ಈ ಕೃಷ್ಣನ ವ್ಯಕ್ತಿತ್ವವನ್ನು, ತ್ಯಾಗದ ಒಂದು ವ್ಯಕ್ತಿತ್ವವನ್ನು ತೋರಿಸಿದ ಮಹಾನುಭಾವರು ಆನಂದ ತೀರ್ಥ ಭಗವತ್ಪಾದಾಚಾರ್ಯರು. ಒಬ್ಬ ಬಡವರ ಮನೆಗೂ ಹೋಗಿದ್ದಾರೆ, ಒಬ್ಬ ಶ್ರೀಮಂತನ ಮನೆಗೂ ಹೋಗಿದ್ದಾರೆ, ಅವರಿಬ್ಬರಲ್ಲಿ ಇರತಕ್ಕಂತಹ ಪ್ರಾಮಾಣಿಕವಾದ ಅಂತಃಕರಣದ ಭಾವನೆಗಳನ್ನ ಸ್ವೀಕಾರ ಮಾಡಿದ್ದಾರೆ. ಒಂದು ಸಮಾಜವನ್ನು ಕಟ್ಟುವ ಧೀಮಂತ ವ್ಯಕ್ತಿ ಆ ವ್ಯಕ್ತಿಯ ವ್ಯಕ್ತಿತ್ವ ಹೇಗಿರಬೇಕು ಅಂತ ತೋರಿಸಿದ ಮಹಾನುಭಾವರು ಆನಂದತೀರ್ಥ ಭಗವತ್ಪಾದಾಚಾರ್ಯರು. ಆಚಾರ್ಯರನ್ನ ಸರ್ವಜ್ಞರು ಅಂತ ಕರೆದಿದ್ದಾರೆ. ಇವರಿಗೆ ಯೋಗಶಾಸ್ತ್ರ ಗೊತ್ತು, ಶಿಲ್ಪಶಾಸ್ತ್ರ ಗೊತ್ತು, ಪ್ರತಿಮೆಯ ಲಕ್ಷಣಗಳೇನು ಅದನ್ನೆಲ್ಲ ವಿಸ್ತಾರವಾಗಿ ಚೆನ್ನಾಗಿ ಹೇಳಿದ್ದಾರೆ. ವಿಜ್ಞಾನ ಯೋಗ ಅದು ಏನು ಅಂತ ಗೊತ್ತು, ಸಾಂಖ್ಯತತ್ವ ಗೊತ್ತು, ಎಲ್ಲದರಲ್ಲೂ ನಿಸ್ಸೀಮವಾದ ಪಾಂಡಿತ್ಯ ಮಧ್ವಾಚಾರ್ಯರದು. ನಿರುಕ್ತ ಯಮಕ ಭಾರತವನ್ನು ರಚನೆ ಮಾಡಿದರು, ಹೇಗೆ ಒಂದು ಶಬ್ದಗಳಿಗೆ ಅರ್ಥವನ್ನು ಮಾಡಬೇಕು ವೇದಗಳಿಗೆ, ಕರ್ಮ ನಿರ್ಣಯ ಗ್ರಂಥಗಳನ್ನು ಮಾಡಿದರು, 10 ಉಪನಿಷತ್ತುಗಳಿಗೆ ವ್ಯಾಖ್ಯಾನ ಮಾಡಿದರು, ಪುರಾಣಗಳನ್ನು ಅರ್ಥೈಸಿಕೊಳ್ಳುವುದು ಹೇಗೆ ಅಂತ ತಿಳಿದುಕೊಳ್ಳಿಕ್ಕೆ ಭಾಗವತ ತಾತ್ಪರ್ಯ ಅಂತ ಅದ್ಭುತವಾದ ಒಂದು ಗ್ರಂಥವನ್ನು ರಚನೆ ಮಾಡಿದರು. ಮಹಾಭಾರತದ ಕಟ್ಟು ಕಥೆಗಳನ್ನೆಲ್ಲ ಸರಿ ಅರ್ಥೈಸಿಕೊಳ್ಳಿ, ಮಹಾಭಾರತವೇ ಗ್ರಂಥವೇ ಹಾಳಾಗಿದೆ ಅಂತ ತಿಳಿಸಲಿಕ್ಕೋಸ್ಕರ ಮಹಾಭಾರತ ತಾತ್ಪರ್ಯ ನಿರ್ಣಯ ಅನ್ನುವ ಗ್ರಂಥವನ್ನು ರಚನೆ ಮಾಡಿದರು. ಅವರು ಸಾಧಿಸಿದ್ದು ಅತ್ಯಂತ ಶ್ರೇಷ್ಠವಾದ ಒಂದು ಮಹತ್ವಪೂರ್ಣವಾದ ಜ್ಞಾನ ಸಾಧನೆ. ವೈಚಾರಿಕವಾದ ಪ್ರಜ್ಞೆಯಿಂದ ಅತ್ಯಂತ ಕೆಳಮಟ್ಟದಲ್ಲಿ ಸಾಗುವ ಜನಗಳಿಗೆಲ್ಲ ಒಂದು ಅತ್ಯಂತ ಋಷಿಪ್ರಾಯವಾದ ವಚನಗಳನ್ನು ನೀಡಿ ಸಾಂತ್ವನವನ್ನು ಮಾಡಿದ ಮಹಾನುಭಾವರು ಮಧ್ವಾಚಾರ್ಯರು. ಇಂತಹ ಮಧ್ವಾಚಾರ್ಯರು ಎಲ್ಲ ರೀತಿಯಲ್ಲೂ ಕೂಡ ತಮ್ಮ ವ್ಯಕ್ತಿತ್ವವನ್ನ ಬೆಳೆಸಿಕೊಂಡಿದ್ದು ಅಂತಲ್ಲ, ಎಲ್ಲ ರೀತಿಯಲ್ಲೂ ಒಂದು ಅದ್ಭುತವಾದ ವ್ಯವಸ್ಥೆಯನ್ನು ಮಾಡಿದರು. ಕೆಲವೊಂದು ನೀವು ನಂಬುತ್ತೀರಾ ಇಲ್ವಾ, ಕೆಲವೊಂದು ಮತಗಳಿದೆ, ಪುರುಷರಿಗೆ ಮಾತ್ರ ಪ್ರಾಧಾನ್ಯ, ಸ್ತ್ರೀಯರಿಗೆಲ್ಲ ಮೋಕ್ಷ ಇಲ್ಲ, ಸ್ತ್ರೀಯರು ಏನಿದ್ರು ಭೋಗದ ಪದಾರ್ಥ, ಪುರುಷರು ಸುಖ ಪಡ್ಲಿಕ್ಕೆ ಸ್ತ್ರೀಯರನ್ನು ಉಪಯೋಗಿಸಿಕೊಳ್ಳಬಹುದು, ಅವರಲ್ಲಿ ಎಷ್ಟು ಬೇಕಾದ್ರೆ ಸಂತಾನವನ್ನು ಉತ್ಪತ್ತಿ ಮಾಡಬಹುದು, ಇಂತಹ ಮತಗಳಿದೆ. ಇದು ಎಷ್ಟು ಒಂದು ಸ್ತ್ರೀಯರ ಮೇಲೆ ನಡೆಯುವಂತಹ ಒಂದು ದೌರ್ಜನ್ಯ. ಮಧ್ವಾಚಾರ್ಯರು ಅದನ್ನ ತಡೆದರು. ಸ್ತ್ರೀಯರಿಗೂ ಕೂಡ ಒಂದು ಮೋಕ್ಷ ಇದೆ, ಅವರಿಗೂ ಸುಖ ಇದೆ ಅಂತ ಪ್ರತಿಪಾದನೆ ಮಾಡಿದ ವ್ಯಕ್ತಿತ್ವ ಇದು ಮಧ್ವಾಚಾರ್ಯರು. ಜೀವರು ಸ್ತ್ರೀಯರಲ್ಲೂ ಇದ್ದಾರೆ, ಪುರುಷರಲ್ಲೂ ಇದ್ದಾರೆ, ಪಕ್ಷಿಗಳಿಗೂ ಮೋಕ್ಷ ಇದೆ, ಗುರುಗಳು ಹೇಳ್ತಾ ಇದ್ದಾರೆ, ಒಂದು ನಾಯಿಗೂ ಮೋಕ್ಷ ಇದೆ ಅಂತ ಸಮರ್ಥನೆ ಮಾಡಿದವರು ಆನಂದತೀರ್ಥ ಭಗವತ್ಪಾದಾಚಾರ್ಯರು. ಆದರೆ ಪ್ರಾಮಾಣಿಕತೆಗೆ ತುಂಬಾ ಬೆಲೆಯನ್ನು ಕೊಟ್ಟಿದ್ದಾರೆ ಮಧ್ವಾಚಾರ್ಯರು. ಇದು ಸ್ತ್ರೀಯರಿಗೆ ಒಂದು ಮೋಕ್ಷ ಅಂತ ವ್ಯವಸ್ಥೆಯನ್ನು ಮಾಡಿದರು. ಕೆಲವರು ವಾದ ಮಾಡಿದರು ಮರಗಿಡಗಳಲ್ಲಿ ಚೇತನ ಇಲ್ಲ ಅಂತ, ಮಧ್ವಾಚಾರ್ಯ ಅದನ್ನು ತೋರಿಸಿದರು. ಒಂದು ಒಣಗಿದ ಮರವನ್ನ ಹಿಡಿದುಕೊಂಡು ಮಂತ್ರ ಹೇಳಿದರೆ ಆ ಮರ ಚಿಗುರಿತಂತೆ, ಹೂಗಳನ್ನು ಬಿಟ್ಟಿತಂತೆ, ಈ ವ್ಯವಸ್ಥೆಯನ್ನು ಮಾಡಿ ತೋರಿಸಿದರು. ಅಂದ್ರೆ ಮರಗಳಲ್ಲಿ ಒಂದು ಚೈತನ್ಯ ಇದೆ, ಅದರಲ್ಲೂ ಒಂದು ಜೀವ ಇದೆ, ವಿನಾಕಾರಣ ಮರಗಳನ್ನು ಹಿಂಸೆ ಮಾಡಬೇಡಿ, ಪ್ರಕೃತಿ ಪುರುಷನಾದ ಕೃಷ್ಣ ಪರಮಾತ್ಮ ಮಾಡಿ ತೋರಿಸಿದ್ದ ಅದನ್ನು. ಆ ವೃಂದಾವನದ ಪರಿಸರದಲ್ಲಿ ಕಾಲಿಯನ ವಿಷದಿಂದ ಇಡೀ ಪರಿಸರವೇ ನಾಶವಾದಾಗ ಪರಿಸರ ಪ್ರೇಮಿಯಾಗಿ ಕೃಷ್ಣ ಪರಿಸರವನ್ನು ರಕ್ಷಣೆ ಮಾಡಿದ್ದಾನೆ, ಮಧ್ವಾಚಾರ್ಯ ತೋರಿಸಿದ್ದಾರೆ. ಮರಗಿಡಗಳನ್ನು ವಿನಾಕಾರಣ ನಾಶ ಮಾಡಬೇಡಿ, ಪ್ಲಾಸ್ಟಿಕ್ ಯುಗ ಮಾಡಬೇಡಿ, ಮಧ್ವಾಚಾರ್ಯ ಹೇಳಿದ್ದಾರೆ. ಮರಗಳಿಗೆ ಹೆಚ್ಚಿನ ಮಹತ್ವವನ್ನು ಕೊಡಿ, ಚೆನ್ನಾಗಿ ಬೆಳೆಸಿ, ಓಜೋನ್ ವ್ಯವಸ್ಥೆ ಆಗಬೇಕು, ಅದೆಲ್ಲ ಎಲ್ಲ ಓಜೋನ್ ಪದರ ಹರಿದು ಹೋಗ್ತಾ ಇದೆ, ಅದಕ್ಕೆ ವ್ಯವಸ್ಥೆ ಆಗಬೇಕು. ಮಧ್ವಾಚಾರ್ಯರು ಅಲ್ಲಲ್ಲಿ ಅಲ್ಲಲ್ಲಿ ಯಾವ ಔಷಧೀಹಿ ಅಂತ ಮಂತ್ರಗಳನ್ನು ಹೇಳಿ ಮರಗಿಡಗಳನ್ನು ಬೆಳೆಸಿದ್ದಾರಂತೆ. ಅದರಲ್ಲಿರ್ತಕ್ಕಂತಹ ಸಂವೇದನೆಯನ್ನು ಜಗತ್ತಿಗೆ ತೋರಿಸಿಕೊಟ್ಟಿದ್ದಾರೆ. ಹೀಗೆ ಯಾವುದೇ ಒಂದು ವಾಸ್ತು ವಿಚಾರ ಅಥವಾ ಶಿಲ್ಪ ವಿಚಾರ, ಯೋಗ ವಿಚಾರ, ವಿಜ್ಞಾನ ವಿಚಾರ, ತತ್ವಜ್ಞಾನದ ವಿಚಾರ, ದೈಹಿಕವಾದ ಸ್ವಾಸ್ಥ್ಯದ ವಿಚಾರ, ಪ್ರತಿಯೊಂದು ವಿಚಾರಗಳಲ್ಲಿಯೂ ಕೂಡ ಆಚಾರ್ಯರು ಸರ್ವಜ್ಞರಾಗಿ ಮಾತನಾಡಿದ್ದಾರೆ. ಆದ್ರಿಂದ ಒಬ್ಬ ಹನುಮಂತ ಎಲ್ಲವನ್ನೂ ಕೊಡುವ ಧೀಮಂತ ವ್ಯಕ್ತಿತ್ವ ಅವನಲ್ಲಿ ಇದೆ. ಬುದ್ಧಿರ್ ಬಲಂ ಯಶೋಧೈರ್ಯಂ ನಿರ್ಭಯತ್ವಂ ಮರೋಗತ ಅಜಾಡ್ಯಂ ವಾಕ್ಪಟುತ್ತಂಚ ಹನುಮತ್ ಸ್ಮರಣಾ ಭವೇತ್. ಪ್ರತಿಯೊಂದನ್ನು ತುಂಬಿಕೊಂಡ ಆ ಹನುಮಂತ ದೇವರೇ ಮಧ್ವಾಚಾರ್ಯರಾಗಿ ಬಂದು ನಮಗೆಲ್ಲ ವೈಚಾರಿಕ ಪ್ರಜ್ಞೆಯನ್ನ ನೀಡಿ ಅಧಪತನಕ್ಕೆ ತುತ್ತಾಗುವ ಸಮಾಜವನ್ನು ಉದ್ಧಾರ ಮಾಡಿದ ಮಹಾನ್ ಚೇತನ ಆನಂದತೀರ್ಥ ಭಗವತ್ಪಾದಾಚಾರ್ಯರು. ಅವರ ಬಗ್ಗೆ ನಿರಂತರ ಶ್ರವಣ ಮನನಗಳನ್ನು ಮಾಡಬೇಕು ಅನ್ನುವ ಚಿಂತನೆಯ ಹಿನ್ನೆಲೆಯಲ್ಲಿ ನಮ್ಮ ಗುರುಗಳಾದ ವಿಶ್ವೇಶತೀರ್ಥರು ಇವತ್ತು ಇವರ ಬಗ್ಗೆ ಈ ತುಳುವಣ್ಣು ಎಷ್ಟು ತಿಳಿದುಕೊಂಡಿದೆಯೋ ನನಗೆ ಗೊತ್ತಿಲ್ಲ, ನಾನು ಯಾರನ್ನು ನಿಂದನೆ ಮಾಡ್ತಾ ಇಲ್ಲ. ಆದರೆ ಘಟ್ಟದ ಮೇಲಿನ ಪ್ರದೇಶಗಳಲ್ಲಿ ವಿಶ್ವೇಶತೀರ್ಥರು ಅಂದ್ರೆ ಚಲಿಸುವ ಮಧ್ವಾಚಾರ್ಯರು ಅನ್ನುವ ಪ್ರಜ್ಞೆಯನ್ನ ಹೃದಯದಲ್ಲಿ ತುಂಬಿಕೊಂಡಿದ್ದಾರೆ. ಅಂತಹ ವ್ಯಕ್ತಿತ್ವ ನಮ್ಮ ಗುರುಗಳದ್ದು. 30 ಬಾರಿ ಆಚಾರ್ಯರ ಗ್ರಂಥಗಳನ್ನ ಸಮಗ್ರವಾಗಿ ಆವೃತ್ತಿ ಮಾಡಿ ಅದನ್ನು ಮಂಗಳ ಮಾಡಿದ ಕೀರ್ತಿ ನಮ್ಮ ಗುರುಗಳದ್ದು. ಒಂದೇ ಒಂದು ನಿದರ್ಶನ ಹೇಳಿ ನನ್ನ ಮಾತನ್ನು ಮುಗಿಸ್ತೇನೆ. ಅವರು ಸಮಯ ಇಟ್ಟಿದ್ದಾರೆ, ಸಮಯದ ಬಗ್ಗೆ ಅವರಿಗೆ ತುಂಬಾ ಪ್ರಜ್ಞೆ ಇದೆ, ನಾವು ಸ್ವಲ್ಪ ಅಲ್ಪ ಪ್ರಜ್ಞೆ ಆ ವಿಷಯದಲ್ಲಿ. ನನ್ನ ಒಂದೇ ಒಂದು ಮಾತನ್ನು ಹೇಳಿ ಮುಗಿಸ್ತೇನೆ. 4 ಪರ್ಯಾಯಗಳನ್ನ ಕೃಷ್ಣನಿಗೆ ಮಾಡಿದ ಹೆಗ್ಗಳಿಕೆಯ ಗುರುಗಳು ಅಂದ್ರೆ ಇವತ್ತು ವಿಶೇಷತೀರ್ಥ ಶ್ರೀಪಾದಂಗಳವರು. ಕೃಷ್ಣನಿಗೆ 4 ಪರ್ಯಾಯಗಳಲ್ಲಿ ಆರಾಧನೆಯನ್ನು ಮಾಡಿದ್ದಾರೆ. ಒಂದು ಘಟನೆ, ಕಹಿಯಾದ ಘಟನೆ ಅಲ್ಲಿ ನಡೀತು. ಪರ್ಯಾಯ ಮಠದಲ್ಲಿ ಪ್ರಾಣದೇವರ ಪೂಜೆಯನ್ನು ಮಾಡ್ತಾ ಇರ್ತಕ್ಕಂಥ ಒಬ್ಬ ಗಣಪತಿ ಎನ್ನುವ ವಿದ್ಯಾಪೀಠದಲ್ಲಿ ಅಧ್ಯಯನ ಮಾಡಿದ ವಿದ್ವಾಂಸ, ಅತ್ಯಂತ ಪ್ರಾಮಾಣಿಕ ಗಣಪತಿ ಎನ್ನುವ ವ್ಯಕ್ತಿ ಪ್ರಾಣದೇವರಿಗೆ ಅಯೋಧ್ಯೆಯಿಂದ ತಂದ ಮುಖ್ಯ ಪ್ರಾಣನನ್ನ ಪ್ರತಿಷ್ಠೆ ಮಾಡಿದ್ದಾರೆ ವಾದಿರಾಜರು. ಅದಕ್ಕೆ ತುಂಬಾ ಮಡಿವಂತಿಕೆ ಪೂಜೆ ಮಾಡ್ತಾ ಇದ್ದ. ಒಂದು ದಿನ ರಜೆಗೋಸ್ಕರ ಅವನು ಮನೆಗೆ ಹೋಗಬೇಕು ಅಂತ ತಮ್ಮನ ಜೊತೆಗೆ ಗಾಡಿಯಲ್ಲಿ ಹೋಗ್ತಾ ಇದ್ದ. ಒಂದು ಕ್ರಾಸಿನಲ್ಲಿ ಕರವಿನಲ್ಲಿ ಆಕ್ಸಿಡೆಂಟ್ ಆಯ್ತು. ತಮ್ಮ ಸ್ಪಾಟ್ ಡೆತ್. ಈ ಅಣ್ಣ ಗಣಪತಿ ಭಟ್ ಅನ್ನೋರು ಏನಿದ್ದಾರೆ, ಅವರಿಗೆ ಆಕ್ಸಿಡೆಂಟ್ ಆಗಿ ಕೋಮಾ ಸ್ಟೇಜ್ಗೆ ಹೋಗಿ ಮಣಿಪಾಲ್ ಹಾಸ್ಪಿಟಲ್ ಅಲ್ಲಿ ಮಲಗಿದ್ರು. ಅವರು ಡಾಕ್ಟರ್ಗಳಿಗೆ ಸ್ವಾಮಿಗಳು ಹೇಳಿದ್ರು, ನನಗೆ ತುಂಬಾ ಪ್ರಿಯನಾದ ಶಿಷ್ಯ, ಪ್ರಾಣದೇವರ ಪೂಜೆ ಮಾಡ್ತಾ ಇದ್ದವನಿಗೆ ಅನಿಷ್ಟ ಆಯ್ತು ಅಂದ್ರೆ ಜಗತ್ತು ಕ್ಷಮಿಸೋದಿಲ್ಲ, ನೀವು ಏನೇ ಶತಪ್ರಯತ್ನದಿಂದ ಬದುಕಿಸಬೇಕು. ಅವರು ಹೇಳಿದ್ರು ನಾವು ಬದುಕಿಸಬಲ್ಲೆವು, ಆದ್ರೆ ಅವನಿಗೆ ಪ್ರಜ್ಞೆ ಬರುತ್ತೋ ಇಲ್ಲೋ ನಮಗೆ ಗೊತ್ತಿಲ್ಲ. ಪ್ರಯತ್ನ ಮಾಡಿ ಅಂದ್ರು. 15-20 ದಿನಗಳ ಕಾಲ ಮಣಿಪಾಲ್ ಆಸ್ಪತ್ರೆಯಲ್ಲಿದ್ರು. ಕೊನೆಗೆ ಡಾಕ್ಟರ್ ನಿರ್ಣಯ ಮಾಡಿದ್ರು, ಇವನಿಗೆ ಒಳ್ಳೆ ಯೌವನ ಇದೆ, ಇನ್ನೂ ಮದುವೆ ಆಗಿತ್ತು, ಒಂದು ಸಣ್ಣ ಸಣ್ಣ ಎರಡು ಮಕ್ಕಳು, ಇವನಿಗೆ ಇನ್ನೂ ಯೌವನ ಇದೆ, 12 ವರ್ಷ ಕೋಮಾ ಸ್ಟೇಜ್ ಅಲ್ಲಿ ಬೀಳುವ ಸಾಧ್ಯತೆಗಳಿದೆ, ಇವನಿಗೆ ಪ್ರಜ್ಞೆ ಬರೋದಿಲ್ಲ. ಸ್ವಾಮಿಗಳು ಹೇಳಿದ್ರು, ಯಾವ ವೈದ್ಯರಿಗೆ ಆಗಲಿಲ್ಲ ಅಂದ್ರೆ ನಮ್ಮ ಕೃಷ್ಣ ಪರಮಾತ್ಮ ಮುಖ್ಯಪ್ರಾಣ ರಕ್ಷಣೆ ಮಾಡ್ತಾನೆ, ಮಧ್ವಾಚಾರ್ಯ ರಕ್ಷಣೆ ಮಾಡ್ತಾರೆ, ಕರ್ಕೊಂಡು ಬನ್ನಿ ಅಂತ ತೇಜಾವರ ಮಠದ ವಿಜಯ ಧ್ವಜ ಛತ್ರದಲ್ಲಿ ಎಲ್ಲ ಕುಟುಂಬದವರನ್ನೆಲ್ಲ ಕರೆಸಿ ಇಲ್ಲೇ ಆ ಗಣಪತಿಗೆ ಶುಶ್ರೂಷೆ ಮಾಡಿ ಮೂಗಿನಿಂದ ಆಹಾರ ಹಾಕ್ತಾ ಇದ್ರು. ಎಂಥ ಕರುಣೆ ಗುರುಗಳಿಗೆ ಅಂದ್ರೆ, ಕೃಷ್ಣ ಮಠದ ಪೂಜೆಯೆಲ್ಲ ಮುಗಿದ ಮೇಲೆ ಒಂದು ವಾರಗಳ ಕಾಲ ಮಧ್ವಾಚಾರ್ಯ ಹೇಳಿದ್ದಾರೆ, ಎಂತಹ ದುಃಖದಲ್ಲೇ ಇರಲಿ ಒಂದು ಚಿಕಿತ್ಸೆ ಮಧ್ವಾಚಾರ್ಯ ಹೇಳಿಕೊಟ್ಟ ಚಿಕಿತ್ಸೆ, ಆರ್ತ ವಿಷಣ್ಣಾಹ ಶಿಥಿಲಾಶ್ಚ ಭೀತಾಹ ಘೋರೇಶು ಚ ವ್ಯಾಧಿಷು ವರ್ತಮಾನಾಹ ಸಂಕೀರ್ತ್ಯ ನಾರಾಯಣ ಶಬ್ದ ಮಾತ್ರಂ ವಿಮುಕ್ತ ದುಃಖಾಸ್ತು ಕಿನೋ ಭವಂತಿ. ಆರ್ತರಾಗಿರಲಿ ದುಃಖಿತರಾಗಿರಲಿ ಲೋಗಾದಿ ಉಪದ್ರವಗಳಿರಲಿ ಎಂತಹ ಸಮಸ್ಯೆಗಳಿದ್ರು ವಿಶ್ವಾಸದಿಂದ ಯಾರು ನಾರಾಯಣ ಅಂತ ಜಪ ಮಾಡ್ತಾರೆ ಅವರಿಗೆ ಎಲ್ಲಾ ದುಃಖಗಳ ಪರಿಹಾರ ಆಗುತ್ತೆ. ಮಧ್ವಾಚಾರ್ಯರು ಇದೇ ಪರಿಸರದಲ್ಲಿ ರಚನೆ ಮಾಡಿಕೊಟ್ಟ ಕೃಷ್ಣಾಮೃತ ಮಹಾನವ ಗ್ರಂಥದ ಶ್ಲೋಕ ಇದು. ಗುರುಗಳು ಹೋಗಿ ಅವನ ಗಣಪತಿಯ ತಲೆ ಮೇಲೆ, ನಾನು ಜೊತೆಗೆ ಇದೇ ಪರ್ಯಾಯದಲ್ಲಿ ಕಂಡು ಮಾತನಾಡ್ತಾ ಇದ್ದೇನೆ, ಗುರುಗಳು ಗಣಪತಿಯ ತಲೆ ಮೇಲೆ ಕೈ ಇಟ್ಟು ಕೃಷ್ಣನ ಪೂಜೆ ಮುಗಿದ ಮೇಲೆ ತಾವು ಊಟ ಮಾಡೋಕ್ಕಿಂತ ಮೊದಲು ಗಣಪತಿಯ ತಲೆ ಮೇಲೆ ಕೈ ಇಟ್ಟು ನಾರಾಯಣ ನಾರಾಯಣ ಅಂತ ಜಪ ಮಾಡಿ ಬರ್ತಾ ಇದ್ರು. 12 ವರ್ಷಗಳ ಕಾಲ ಕೋಮಾ ಸ್ಟೇಜ್ ಅಲ್ಲಿ ಇರ್ತಾನೆ ವ್ಯಕ್ತಿ ಅಂತ ಮಣಿಪಾಲ್ ಹಾಸ್ಪಿಟಲ್ ಕಳಿಸಿಕೊಟ್ಟಿತ್ತು ಮನೆಗೆ. ಒಂದು ವಾರದ 7ನೇ ದಿನ ಶ್ರೀಪಾದಂಗಳವರು ನಾರಾಯಣ ಅಂತ ಜಪ ಮಾಡ್ತಾ ಇದ್ದಾರೆ, ಗಣಪತಿ ಭಟ್ ಅವರ ಬಾಯಿಂದ ನಾರಾಯಣ ಅಂತ ಹೆಸರು ಬಂತು. ಸ್ವಾಮಿಗಳು ಹೇಳಿದ್ರು, ಈ ವ್ಯಕ್ತಿಗೆ ಪ್ರಜ್ಞೆ ಬರ್ತಾ ಇದೆ. ಮರುದಿನ ವಾಯುಸ್ಥಿತಿ ಬಂತು. ಅದರ ಮರುದಿನ ಗಣಪತಿ ಭಟ್ ನನ್ನ ಗಂಡ ಹೆಂಡತಿ ಎಲ್ಲಿದ್ದಾರೆ, ನನ್ನ ಹೆಂಡತಿ ಮಕ್ಕಳು ಎಲ್ಲಿದ್ದಾರೆ ಅಂತ ಕೇಳಿದ. ಇವತ್ತು ಆ ಗಣಪತಿ ಭಟ್ ಅನ್ನೋರು ಪೇಜಾವರದಲ್ಲಿ ಶ್ರೀಪಾದಂಗಳವರ ಒಂದು ಸಂಸ್ಥೆಯಲ್ಲಿ ಅತ್ಯಂತ ಸುಂದರವಾಗಿ ತಮ್ಮ ದಾಂಪತ್ಯದ ಜೀವನವನ್ನು ನಡೆಸ್ತಾ ಪ್ರಾಮಾಣಿಕವಾಗಿ ದೇವತಾರಾಧನೆ ಮಾಡ್ತಾ ಇದ್ದಾರೆ. ಇದು ಮಂತ್ರಶಕ್ತಿ, ಇದು ಮಧ್ವಾಚಾರ್ಯರ ಸನ್ನಿಧಾನ ವಿಶ್ವೇಶತೀರ್ಥರಲ್ಲಿ ಇದೆ ಅನ್ನೋದಕ್ಕೆ ಇದಕ್ಕಿಂತ ದೊಡ್ಡ ನಿದರ್ಶನ ಮತ್ತೊಂದು ಬೇಕಾಗಿಲ್ಲ. ಅಂತಹ ಒಂದು ಅತ್ಯಂತ ಆಚಾರ್ಯರ ಕಾಲದಲ್ಲಿ ಏನು ನಡೆದಿತ್ತು ಅನ್ನೋದನ್ನ ಬರೀ ಇತಿಹಾಸಗಳ ಮೂಲಕ ನಾವು ಪ್ರತಿಪಾದನೆ ಮಾಡಬೇಕಾಗಿಲ್ಲ. ಇವತ್ತು ಪ್ರತ್ಯಕ್ಷವಾಗಿ ಸಿದ್ಧಹಸ್ತರಾಗಿದ್ದಾರೆ ವಿಶ್ವೇಶತೀರ್ಥರು. ಅವರು ಮುಟ್ಟಿದ ಪ್ರತಿಯೊಂದು ವಸ್ತುಗಳು ಬಂಗಾರವಾಗುತ್ತೆ, ಅವರು ಕೊಟ್ಟ ಮಂತ್ರಾಕ್ಷತೆ ಅಕ್ಷಯವಾದ ಚಿಂತೆಯನ್ನು ಪರಿಹಾರ ಮಾಡುವಂತಹ ಅಮೃತದ ಫಲವಾಗುತ್ತೆ. ಇಂತಹ ಒಂದು ಆಚಾರ್ಯರ ಪರಂಪರೆಯಲ್ಲಿ ಬಂದ ಯತಿಗಳಿಗೆ ಇಂತಹ ಸಾಮರ್ಥ್ಯ ಇದ್ದಾಗ ಮಧ್ವಾಚಾರ್ಯರ ಯೋಗ್ಯತೆಯನ್ನು ಅವರ ಸಾಮರ್ಥ್ಯಗಳೇನು ಅನ್ನುವುದನ್ನ ನಾವು ಊಹೆ ಮಾಡಬೇಕು ಅಂತ ಹೇಳ್ತಾ, ಏನೇ ಇದ್ರು ಹನುಮಂತ 100 ಯೋಜನೆ ಹಾರಿದವನು, 1000 ಕಿಲೋಮೀಟರ್ ಹಾರಿದವನು. ನಾವು ಎಷ್ಟು ಹಾರಬಲ್ಲೆವು ಅನ್ನೋದನ್ನು ಯೋಚನೆ ಮಾಡಿ ಒಂದು ಕ್ಷಣ. ಜಾಸ್ತಿ ಅಂದ್ರೆ 10 ಅಡಿ ಹಾರಬಲ್ಲೆವು. ಅಂತಹ 100 ಯೋಜನೆ ಹಾರಿದ ಮಧ್ವರ ಮಹಿಮೆಯನ್ನ 10 ಅಡಿ ಹಾರಬಲ್ಲ ಮಾನವರು ನಾವೇನು ಹೇಳ್ತೇವೆ ಆ ಮಧ್ವರ ಮಹಿಮೆಯನ್ನ. ಒಂದು ಸತ್ಯ, ಮಧ್ವಾಚಾರ್ಯನ ಯಾರು ನಂಬೋದಿಲ್ಲ ಜೀವನದಲ್ಲಿ, ಅವರ ಧರೆಯಲು ಇದ್ದರೇನು ಇಲ್ಲದಿದ್ದರೇನು ಅಂತ ದಾಸರು ಕೇಳಿದ್ದಾರೆ. ಮಧ್ವ ಗುರುಗಳ ನಂಬದವ ಧರೆಯಲ್ಲಿ ಇದ್ದರೇನು ಇಲ್ಲದಿದ್ದರೇನು. ನಾವು ಬದುಕಿದ್ದೇವೆ ಅಂದ್ರೆ ಮಧ್ವರ ಸ್ಮರಣೆಯಿಂದ ಬದುಕಬೇಕು. ಮಧ್ವರ ಒಂದು ಜನಾಂಗಕ್ಕೆ ಸಂಬಂಧಪಟ್ಟ ಚೇತನ ಅಲ್ಲ, 14 ಲೋಕದ ಸಮಸ್ತ ಜೀವನ ಅಭಿವೃದ್ಧಿಗೋಸ್ಕರ ಕಲ್ಯಾಣಕ್ಕೋಸ್ಕರ ಶತಪ್ರಯತ್ನಪಟ್ಟ ಮಹಾನುಭಾವರು ದಿವ್ಯ ಚೇತನ ಆನಂದತೀರ್ಥ ಭಗವತ್ಪಾದಾಚಾರ್ಯರು. ಅವರ ನಿರಂತರ ಸ್ಮರಣೆಯಿಂದ ನಮ್ಮ ಬದುಕು ಸಾರ್ಥಕವಾಗಲಿ ಅಂತ ಇಂತಹ ಉತ್ಸವವನ್ನು ಶ್ರೀಪಾದಗಳವರು ಆಚರಣೆ ಮಾಡಿದ್ದಾರೆ. ಅದರಲ್ಲಿ ಭಾಗವಹಿಸಿದ ಪುಣ್ಯ ನಮ್ಮೆಲ್ಲರ ಪಾಲಿಗಿದೆ. ಇಂತಹ ಪುಣ್ಯಗಳು ಮತ್ತೆ ಮತ್ತೆ ಗುರುಗಳ ಅನುಗ್ರಹದಿಂದ ನಮಗೆಲ್ಲ ಲಭಿಸಲಿ ಅಂತ ಹೇಳ್ತಾ ಸ್ವಲ್ಪ ಕಾಲ ಅತಿಕ್ರಮಣ ಮಾಡಿದ್ದಕ್ಕೆ ಗುರುಗಳಲ್ಲಿ ಕ್ಷಮೆಯನ್ನು ಯಾಚಿಸಿ ನನ್ನ 2 ಮಾತನ್ನು ಮುಗಿಸ್ತೇನೆ. ಹರೆಯೇ ಮಹರ್ಷಿ ಕೃಷ್ಣಾರ್ಪಣೆ.